यदितं तव भक्तानाम् अस्माकं हरे हरे तदासु कार्यं कार्यज्ञ प्रलयर्कायित प्रभा हरिकथामृत सार गुरुगळ करुणदिन्दापणितु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕೃಷ್ಣ. ಇದು ಪಂಚತನ್ಮಾತ್ರ ಸಂಧಿ ಅಲ್ಲಿ 11th ಪದ್ಯ ನೋಡ್ತಾ ಬಂದಿದ್ದೀವಿ. ಇಲ್ಲಿ 11th ಪದ್ಯದಲ್ಲಿ ಶ್ಯಾಗ ದೇವರು ಮನೋವಾಂಗ್ಮಯ ಎನಿಸಿಕೊಂಬ ಅಂತ ದೇವರು ಶ್ಯಾಗೆ ಅದು ವ್ಯಾಪಾರ ಮಾಡ್ತಾ ಇದ್ದಾನ. ಶ್ಯಾಗೆ ಈ ಜೀವರನ್ನ ಈ ಪ್ರಪಂಚಕ್ಕೆ ಈ ಒಂದು ಸಂಸಾರದಲ್ಲಿ ಕರ್ಕೊಂಡು ಬರುವಾಗ ಆ ಜೊತೆಯಲ್ಲಿ ನಾವು ಇರ್ಲಕ್ಕೆ ಲೋಕಗಳಾಗಲಿ ಅಲ್ಲಿ ಜ್ಞಾನಗಳಾಗಲಿ ಆ ಜ್ಞಾನ ಸಾಧನಗಳಾಗಲಿ ಹೊರಗೆ ಒಳಗೆ ಇದ್ದು ಮಾಡ್ತಾ ಇದ್ದಾನೆ. ಇದು ಒಳಗೆ ನಮ್ಮ ಸಾತ್ವಿಕ ಜೀವರು ಅಂದ್ರೆ ನಮ್ಮ ಒಳಗೇನೆ ಎಲ್ಲವೂ ಇದೆ. ಇದನ್ನ ಅವನು ವ್ಯಕ್ತ ಮಾಡಬೇಕು ಎಂಬ ಪ್ರಾರ್ಥನೆಯಿಂದ ನೋಡ್ತಾ ಬಂದಿದ್ದೀವಿ. ಫಸ್ಟ್ ಬಂದು ಹೇಗೆ ಒಂದು ಅಕ್ಷರ ಅಂದ್ರೆ ಅದು ಒಂದು ಫುಲ್ ಎರಡು ಕ್ಲಾಸ್ಲಿ ಅದು ಅಕ್ಷರ ಶಿಕ್ಷ ಅದು ನೋಡಿದ್ದೀವಿ. ನೆಕ್ಸ್ಟ್ ಈ ವರ್ಷಲ್ಲಿ ಬಂದು ಏಕ ಪಂಚಾಶ ವರ್ಣಗತ ಇದಾಯ್ತು. ಆಮೇಲೆ ಮಾಕಳತ್ರನು ಸರ್ವರೊಳಗೆ ಅಂತ ಮಾಕಳತ್ರನು ಅದು ನೋಡಿದೀವಿ. ಮಾ ಅಂದ್ರ ಎರಡು, ಮಾ ಅಂದ್ರ ಜ್ಞಾನ ಅಂತ ಬರುತ್ತೆ. ಲಕ್ಷ್ಮಿ, ಲಕ್ಷ್ಮಿಯಿಂದ ನಮಗೆ ಲಕ್ಷ್ಮಿಯ ಅನುಗ್ರಹದಿಂದ ನಮಗೆ ಬರುವಂತಹ ಜ್ಞಾನ ಅಂತ ನೋಡಿ. ಜ್ಞಾನ ಜೊತೆಯಲ್ಲಿ ನಾಶ, ನಾಶ ಅಂದ್ರ ಹೇಗೆ ಕತ್ತಲೆಯಲ್ಲಿ ದೀಪ ಹಚ್ಚುವಾಗ ಏನಾಗತ್ತ ಆ ಕತ್ತಲೆ ಆ ಜಾಗೆಯಿಂದ ಹೋಗ್ಬಿಡತ್ತೆ. ಆ ತರನೇ ಅಜ್ಞಾನದ ನಾಶ, ಅಜ್ಞಾನವೇ ಮೃತ್ಯು ಅಂತ ಹೇಳೋದು. ಸೊ ಅಜ್ಞಾನದ ನಾಶ, ಆ ಮೃತ್ಯುವಿನ ನಾಶ ಆಗತ್ತ. ಬರೋದು ಏನು ಅಂದ್ರೆ ದೀಪ, ದೀಪ ಎಂಬುದೇ ಜ್ಞಾನ, ಜ್ಞಾನದಿಂದ ಅಮೃತತ್ವ. ಅಂದ್ರೆ ಅಮೃತತ್ವ ಹೇಗೆ ಅಂದ್ರೆ ಅಮೃತತ್ವ ನಮಗೆ ಈ ಜ್ಞಾನ ದೇವರ ಬಗ್ಗೆ ನಾವು ಗಳಿಸುವಂತ ಈ ಜ್ಞಾನ. ಜ್ಞಾನ ಅಂದ್ರೆ ಕೇಳೋದು ಅದು ಜ್ಞಾನ ಅಂತ ಪೂರ್ತಿ ಕರೆಯೋದಿಲ್ಲ. ಜ್ಞಾನ ಅಂದ್ರೆ ನಮ್ಮಲ್ಲಿ ಅದು ಒಂದು ಮಿಂಚಬೇಕು. ಅಲ್ಲಿ ನಮ್ಮಲ್ಲಿ ನಮ್ಮ ಇಂದ್ರಿಯಗಳಲ್ಲಿ ಜ್ಞಾನ ಎಂಬುದು ಕೊಡುವಂತ ವಸ್ತುವೇ ಇಲ್ಲ. ಕೇಳ್ತೀವಿ, ಕೇಳಿದ್ದನ್ನ ಚಿಂತನೆ ಮಾಡ್ತಾ ಬಂದ್ರೆ ನಮ್ಮ ಒಳಗೇನೆ ಒಂದು ಆ ಒಂದು ಒಂದು ಮಿಂಚತ್ತ, ಜ್ಞಾನದ ಒಂದು ಸ್ಪಾರ್ಕ್ ಅಂತ ಹೇಳ್ತೀವಿ, ಸ್ಫುರಣೆ ಅಂತ ಹೇಳ್ತೀವಿ, ಹೊಳೆಯತ್ತ. ಹೊಳೆಯೋದೇ ಜ್ಞಾನ ಅಂತ ಹೇಳ್ತೀವಿ. ಆ ಹೊಳೆದ ಜ್ಞಾನ ದೇವ್ರು ಏನು ಮಾಡ್ತಾನ ಅದನ್ನ ರಕ್ಷಣೆ ಹೊಳೆಯುತ್ತ, ಹೊಳೆಯದು ಆಮೇಲೆ ಹಾರಿ ಹೋಗಬಾರದು. ಅದನ್ನ ದೇವರು ಅದನ್ನ ಯೋಗ ಕ್ಷೇಮ ಎರಡನ್ನು ದೇವರು ಮಾಡಿ ನಮ್ಮಲ್ಲಿ ಆ ಜ್ಞಾನವನ್ನ ಅವನು ಇಡ್ತಾನೆ. ಸೊ ಅದು ಯಾರ ಮೂಲಕ ಅಂದ್ರೆ ಲಕ್ಷ್ಮಿ ಮೂಲಕವಾಗ ಮೇನ್ ಆಗಿ ಕೊನೆಯ ತನಕ ಹೋಗ್ಬೇಕು ಅಂದ್ರೆ ಕೊನೆಯಲ್ಲಿ ಅವಳೇ ನಮ್ಗೆ ಆ ಕೊನೆಯಾಗೆ ನಾವು ಯಾರು, ನಮ್ಮಲ್ಲಿ ಇರುವಂತ ಬಿಂಬ ಯಾರು ಎಂಬುವ ಆ ಪರದೆಯನ್ನ ದೇವರು ಇಚ್ಛೆಗೆ ಅನುಗುಣವಾಗಿ ಅವಳು ತೆಗಿತಾಳೆ. ಸೊ ಅದಕ್ಕೆ ಮಾ ಕಳತ್ರನು ಅಂತ ಹೇಳ್ತಾರೆ ಇಲ್ಲಿ ನೋಡಿ. ಮಾ ಕಳತ್ರನು ಅಂದ್ರೆ ನಮ್ಮ ಚಿಂತನೆ ಹೇಗೆ ಬರ್ಬೇಕು, ದೇವರು ಲಕ್ಷ್ಮಿಯೊಳಗೆ ನಾರಾಯಣ ತನ್ನ ರೂಪವನ್ನ ಇಟ್ಟು ಮಾಡ್ತಾ ಇದ್ದಾನೆ. ಲಕ್ಷ್ಮಿ ನಾರಾಯಣ ರಿಲೇಶನ್ಶಿಪ್ ಯಾವುದು ಅಂತ ಬಂದ್ರೆ ನಾವು ಏನ್ ಹೇಳ್ತೇವೆ, ಅವ್ರ ಲಕ್ಷ್ಮಿ ನಾರಾಯಣ ದಾಂಪತ್ಯ, ಈ ದಾಂಪತ್ಯ ಬರುತ್ತೆ. ಗಂಡ ಹೆಂಡತಿ ಅಂದ್ರೆ ನಮ್ಮ ಲಿಮಿಟೇಷನ್ಸ್ ಹೇಗಿರುತ್ತೆ ಅಂದ್ರೆ ನಮ್ಮ ಗಂಡ ಹೆಂಡತಿ ರಿಲೇಶನ್ಶಿಪ್, ನಾವು ಈ ಒಂದು ಪ್ರಾಕೃತ ಒಂದು ನಮ್ಮ ಶರೀರದ ಮೂಲಕವಾಗ ಬರುವಂತ ಈ ರಿಲೇಶನ್ಶಿಪ್ ಆ ತರ ಭಗವಂತನೋ ಆ ಸಂದೇಹ ಅಲ್ಲ ನಮ್ಗೆ ಬರಲೇಬಾರದು ಅಂತ ಏನ್ ಮಾಡ್ತಾರೆ ಅಲ್ಲಿ. ಮಾ ಕಳತ್ರ ಅಂತ ಕಳತ್ರ ಅಂತ ಹೇಳುವಾಗ ಕಳತ್ರ ಅಂಬುದು ಇದು ಇನ್ನೊಂದು ಹೇಳ್ತಾರೆ ಕೆಲವೊಮ್ಮೆ ಬರುತ್ತೆ. ಸಂಸ್ಕೃತ ಭಾಷೆ ದೇವ ಭಾಷೆ ಅಂತ ಯಾಕೆ ಕರೀತಾರಂದ್ರೆ ಬಂದ್ರೆ ಅಲ್ಲಿ ಒಂದು ಕಡೆ ಹೇಳ್ತಾರೆ, ಒಂದು ಬನ್ನಂಜೆ ಆಚಾರ್ಯ ಇದು ಹೇಳಿದ್ದು, ಹೇಳ್ತಾರೆ ದೇವ ಭಾಷೆ ಅಂದ್ರೆ ಬರೀ ಒಂದು ಲ್ಯಾಂಗ್ವೇಜ್ ಒಂದು ಪ್ರೀತಿಯಿಂದ ಹೇಳೋದಲ್ಲ, ಅಲ್ಲಿ ಅದು ದೇವರು ಒಂದೊಂದು ಅಕ್ಷರದಲ್ಲಿನೂ ದೇವರಿದ್ದಾರಂತ ನೆನಪು ಮಾಡ್ಕೋಬೇಕು ಅಂತ ಒಂದು. ಇನ್ನೊಂದು ಅದನ್ನ ಗುರುತಿಸಲಿಕ್ಕೆ ಮರಾಠಿಯಲ್ಲಿ ಇದು ಬರುತ್ತೆ, ಗುರುತಿಸಲಿಕ್ಕೆ ಲಿಂಗಗಳನ್ನ ಬಳಸ್ತಾರೆ. ಒಂದೊಂದು ಲಿಂಗ ಅಂಬೋದು ಶಬ್ದದ ಮೇಲೆ ಹೋಗತ್ತ ಅಂತ ಆ ಒಂದು ವೈಯಾಕರಣರು ಅವರೆಲ್ಲ ಹೇಳ್ತಾರೆ. ಬಟ್ ಆಕ್ಚುಲಿ ಇಲ್ಲಿ ಅಷ್ಟೇ ಅಲ್ಲ, ನಮ್ಗೆ ಲಿಂಗಗಳು ಬರುವಾಗ ಅಲ್ಲಿ ಭಗವಂತನ ರೂಪವನ್ನ ಸೂಚನೆ ಮಾಡುತ್ತ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪೃಥ್ವಿ ಅಂತ ನಾವು ಮಧುವಿದ್ಯೆಯಲ್ಲಿ ನೋಡಿದಾಗ ಪೃಥ್ವಿ ಅಂಬೋದಲ್ಲಿ ಸ್ತ್ರೀ ರೂಪ, ಭಗವಂತನ ಸ್ತ್ರೀ ರೂಪಗಳನ್ನ ಆ ಸ್ತ್ರೀ ದೇವತೆಗಳನ್ನ ಇಟ್ಟು ಅಂತ ಅರ್ಥ ಮಾಡ್ತೀವಿ ನಾವು. ಹೈಗ್ರೀವ ಅಂಬೋ ಸ್ತ್ರೀ ರೂಪ ಅಂತ ಅಲ್ಲಿ ಮಾಡ್ತೀವಿ ಪೃಥ್ವಿಯಲ್ಲಿ. ಯೂಶಲಿ ಸ್ತ್ರೀ ಸ್ತ್ರೀ ರೂಪದಿಂದ ಭಗವಂತ ಇದ್ದು ಆ ಕೆಲಸವನ್ನ ನಡೆಸ್ತಾನ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿದಾಗೆ ಮಾ ಕಳತ್ರನು ಬರವ, ಕಳತ್ರನು ಎಂಬುದು ನಪುಂಸಕ ಲಿಂಗದಲ್ಲಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಗಂಡ ಅಂತ ಹೇಳಿದ್ರೆ ಎಲ್ಲಿ ಲಕ್ಷ್ಮೀ ದೇವಿ ಒಂದು ಹೆಂಗಸು, ಅವಳ ಗಂಡ, ಗಂಡ ಹೆಂಡತಿ ರಿಲೇಶನ್ಶಿಪ್, ಆ ತರ ನಮ್ಗೆ ಏನಾರು ವಿಕಾರ ಭಾವಗಳು ಏನಾರು ಬಂದ್ರ ಇಲ್ಲವೇ ಇಲ್ಲ. ಮಾ ಕಳತ್ರ ಅಂತ, ಕಳತ್ರ ಅಂದ್ರೆ ನಪುಂಸಕ ಅಂದ್ರೆ ಪೃಥ್ವಿಯಲ್ಲಿ ಇರುವಂತದ್ದು ಸ್ತ್ರೀ ರೂಪ ಅಂತ ಹೇಳಾಯ್ತು. ಇನ್ನೊಂದು ಕಡೆ ಬರುವಾಗ ಅಗ್ನಿ, ಅಗ್ನಿಯಲ್ಲಿ ಇರುವಂತ ರೂಪ ಅಂತದ್ದು ಬಂದಾಗ ಪುರುಷ ರೂಪ ಅಂತ ನಾವು ಚಿಂತನೆ ಮಾಡ್ತೀವಿ. ಅಂದ್ರೆ ನಪುಂಸಕ ಅಂದ್ರೆ ಅದೇನೋ ಒಂದು ಸ್ತ್ರೀ ಪುರುಷ, ಇನ್ನೊಂದು ನಪುಂಸಕ ಆತರ ಇದೆಯಾ ಅಂತ, ಇಲ್ಲವೇ ಇಲ್ಲ ಅಂತಾರೆ. ಈ ಜೀವದಲ್ಲಿನೂ ನಪುಂಸಕ ಎಂಬುದು ಇರ ಜೀವದ ಒಳಗೆ ಇಲ್ಲ ಅಂತ ಹೇಳುವಾಗ ದೇವರಲ್ಲಿ ಸ್ತ್ರೀಯೂ ಅಲ್ಲ ಅವನು ಪುರುಷನೂ ಅಲ್ಲ ಅಂದ್ರೆ ಸ್ತ್ರೀಯಲ್ಲಿ ಇರುವಂತ ದೋಷವೂ ಇಲ್ಲ, ಪುರುಷನಲ್ಲಿ ಇರುವಂತ ದೋಷವೂ ಅಲ್ಲ ಅಂತ ಆಗತ್ತೆ. ಅದಕ್ಕೆ ಇಲ್ಲಿ ಮಾ ಕಳತ್ರ ಚಿಂತನೆ ಮಾಡುವಾಗ ಲಕ್ಷ್ಮೀ ಪತಿಯಾದವನು ಚಿಂತನೆ ಬರುತ್ತೆ, ಲಕ್ಷ್ಮೀಪತಿಯಾದ ಲಕ್ಷ್ಮಿಯ ಗಂಡ ಹೀಗೆಲ್ಲ ಬರುವಾಗ ಇದು ಮಾಮೂಲಿ ನಾವು ಲೌಕಿಕದಲ್ಲಿ ಇರುವಂತ ರೀತಿಯಿಂದ ಗಂಡ ಹೆಂಡತಿ ರಿಲೇಶನ್ಶಿಪ್ ಅವರಲ್ಲಿ ಇಲ್ಲ. ಯಾಕೆಂದ್ರೆ ಅವ್ರದ್ದು ಇರೋದೇ ಅಪ್ರಾಕೃತವಾದ ದೇಹ ಆಗತ್ತೆ. ಅದು ಒಂದು. ಇನ್ನೊಂದು, ದೇವರ ಚಿಂತನೆ ಎಲ್ಲೆಲ್ಲಿ ಬರುತ್ತೋ ನಮ್ಮ ಮನಸ್ಸಲ್ಲಿ ನಾವು ದೋಷದಿಂದ ತುಂಬಿರೋರು ನಾವು. ನಮ್ಮ ಇಂದ್ರಿಯಗಳು ಹಾಗೆ ಇದೆ, ಚಿಂತನೆಗಳು ಹಾಗೆ ಬರ್ಲಕ್ಕೆ ಅವಕಾಶಗಳು ಅನೇಕ ಇದೆ. ಸೊ ದೇವರ ಬಗ್ಗೆ ತಪ್ಪು ಚಿಂತನೆ ಬರಬಾರದು ಅಂದ ಅಂಬೋ ನಿಟ್ಟಿನಲ್ಲಿ ಇಲ್ಲಿ ಹೇಳ್ತಾರೆ. ಕಳತ್ರ ಅಂದ್ರೆ ಸ್ತ್ರೀ, ನಾವು ಯಾವ ಯಾವ ಸ್ತ್ರೀ, ಯಾವ ಯಾವ ಸ್ತ್ರೀ, ಯಾವ ಯಾವ ಯೋನಿಯಲ್ಲಿ ಯಾವ ಯಾವ ಸ್ತ್ರೀ ನೋಡ್ತೀವೋ ಅಲ್ಲಿ ಏನೇನೇನೆಲ್ಲ ದೋಷ ಇರುತ್ತೋ ಆ ದೋಷ ಎಲ್ಲವೂ ಇಲ್ಲದವನು. ನಾವು ತಿಳ್ಕೊಂಡ ಅರ್ಥ ಪುರುಷ ಅಂಬೋ ಗಂಡಸು ಅಂಬೋದಲ್ಲಿ ಏನೇನೇನೆಲ್ಲ ದೋಷಗಳು ಬರಬಹುದು, ಏನೇನೆಲ್ಲ ಊಹೆ ಮಾಡಬಹುದು, ಆ ಯಾವ 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 ದೋಷಗಳು ಇಲ್ಲ ಅಂತ ಒಂದು ಗಂಡ ಅವನು ಲಕ್ಷ್ಮಿಗೆ ದೋಷರಹಿತವಾದ ಒಬ್ಬನು ಅಂಬೋ ಆ ಕಳತ್ರನು ಅಂಬೋದಲ್ಲಿನೂ ಅದು ಬರುತ್ತೆ. ಸೊ ಮಾ ಕಳತ್ರನು. ಸೊ ಯಾಕೆ ನಮ್ಗೆ ಜ್ಞಾನ ಬರಬೇಕಲ್ವಾ? ಜ್ಞಾನ ಬರೋದು ದೋಷದಿಂದ ಯುಕ್ತ ಜ್ಞಾನ ಬರಬಾರದು ನಮ್ಗೆ, ದೋಷರಹಿತವಾದ ಜ್ಞಾನ. ಸೊ ದೋಷರಹಿತವಾದ ಜ್ಞಾನ ಲಕ್ಷ್ಮೀದೇವಿ ಕೊಡ್ತಾರ, ಲಕ್ಷ್ಮೀದೇವಿ ವೇದಗಳು ಮತ್ತು ನಮ್ಮ ಶಾಸ್ತ್ರಗಳು ಹರಿಕಥಾಂಸಾರ ಮೂಲಕವಾಗಿ ನಮ್ಗೆ ಕೊಡ್ತಾಳೆ. ಅಂದ್ರೆ ಅವಳಿಗೆ ಯಾರು ಅಂದ್ರೆ ಅವಳಲ್ಲಿ ನಿಲ್ಲಬಾರದು, ನಾವು ಯಾವತ್ತು ಅವಳಲ್ಲಿ ನಿಲ್ಲಬಾರದು, ಸ್ವತಂತ್ರನಾದ ಹರಿಯಲ್ಲಿ ನಿಲ್ಲಬೇಕು ಮಾ ಕಳತ್ರನ. ಸೊ ಅವನನ್ನ ಕಳತ್ರ ಅಂತ ಹಾಗೆ ಚಿಂತನೆ ಮಾಡಿದ್ರೆ ಆ ಬರುವಂತ ಜ್ಞಾನದಲ್ಲಿನ ನಮ್ಗೆ ದೋಷ ಬರೋದೇ ಇಲ್ಲ, ಹಾಗೇ ನಮ್ಗೆ ಬರತ್ತೆ, ಹಾಗೆ ನಮ್ಮಲ್ಲಿ ನಿಲ್ಲತ್ತಂತ ಮಾ ಕಳತ್ರ. ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಈ ಒಂದು ವರ್ಸ್ಲಿ ಹೇಳುವಂತ ವಿಷಯಗಳು ಅಕ್ಷರಗಳು ನಾವು ನೋಡಿದೀವಿ. ಶಿಕ್ಷಾ ಎಷ್ಟು ಅಂತ, ಶಿಕ್ಷಾ ಅದು ಶಿಕ್ಷಾವಾಗಿ ನೋಡಬೇಕು, ಅದು ಹೇಗೆ ಅಂತ ನೋಡಿದೀವಿ. ಅದ್ರ ಜೊತೆಯಲ್ಲಿ ನಾವು ಸ್ವರ ಬರೀ ಅಕ್ಷರಗಳು ಇದ್ರ ಸಾಲದು, ಅಕ್ಷರಗಳಿಗೆ ಆ ಒಂದು ಧ್ವನಿ ಸ್ವರ ಸೇರಿದಾಗೆ ಅದಕ್ಕೆ ಅರ್ಥ ವಿಶೇಷ ಬರುತ್ತೆ, ಅಷ್ಟು ನೋಡಿದೀವಿ. ಸೊ ಇದು ನಮ್ಗೆ ಆ ಒಂದು ಬೇಸ್ ಇಂದ ಸರಿಯಾಗಿ ಬರಬೇಕು. ಅದಕ್ಕೆ ಮಾ ಕಳತ್ರನು ಇವನು ಎಲ್ಲಿ ಇದ್ದಾನೆ, ನಮ್ಮಲ್ಲಿ ಮಾತ್ರ ಇದ್ದಾನೆ ಅಂದ್ರೆ ಮಾ ಕಳತ್ರನು ಸರ್ವರೊಳಗೆ, ಸರ್ವರೊಳಗೆ ಅಂದ್ರೆ ಎಲ್ಲಾ ಕಡೆನೂ ಇದ್ದಾನೆ ಅಷ್ಟೇ ಇಲ್ಲ, ಸರ್ವರೊಳಗೆ ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿದ. ಅವನ ವ್ಯಾಪ್ತಿ ಹೇಗಿದೆ ಅಂದ್ರೆ ರಕ್ಷಣೆ ಮಾಡ್ಲಕ್ಕೆ ಅವನು ಏನು ಮಾಡಿದ್ದಾನಂದ್ರೆ ಎಲ್ಲಾ ಕಡೆನು ತುಂಬಿದ್ದಾನೆ, ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿ ಏನು ಮಾಡಿದ್ದಾನೆ ನಮಗೆ ಆ ಜ್ಞಾನವನ್ನ ಉಂಟು ಮಾಡ್ಲಿಕ್ಕೆ. ನಿಗಮ ತತಿಗಳನ್ನು, ನಿಗಮಗಳು, ನಿಗಮಗಳು ಅಂದ್ರೆ ವೇದಗಳು, ವೇದಗಳ ಸಮೂಹವನ್ನು ಅವನು ವ್ಯಕ್ತ ಮಾಡಿದ ಸೃಷ್ಟಿಯೆಲ್ಲ. ವೇದಗಳು ಯಾವತ್ತು ಜ್ಞಾನ ಅಂತ ಅವತ್ತು ನೋಡಿದ್ದೀವಿ. ಜ್ಞಾನ ಸೃಷ್ಟಿ ಮಾಡುವಂತದ್ದಲ್ಲ, ಜ್ಞಾನ ಎಂಬುದು ಯಾವತ್ತು ಇರುವಂತದ್ದು ನಿಗಮ ತತಿಗಳನ್ನು, ಅದನ್ನ ಅವನು ವ್ಯಕ್ತ ಮಾಡಿದ್ದ, ವ್ಯಕ್ತ ಮಾಡಿದ್ದ. ಆಮೇಲೆ ಏನ್ ಮಾಡಿ ನಿಗಮ ತತಿಗಳನ್ನು ಆಮೇಲೆ ಬರ್ತಾರೆ ಇಲ್ಲಿ ವ್ಯಾಕರಣ ಅಂತ ತರ್ತಾ ಇದ್ದಾರೆ. ಏನದು ವ್ಯಾಕರಣ ಅಂತ ನಾವು ಹಿಂದೆನೂ ನೋಡಿದ್ದೀವಿ. ಇಲ್ಲಿ ನಾವು ಬಿಟ್ಟದ್ದನ್ನು ಸೇರಿಸ್ಕೋಬೇಕು. ಬಿಟ್ಟದ್ದು ಯಾವುದು ಅಂದ್ರೆ ಈ ನಾವು ಅಕ್ಷರಗಳು ನೋಡುತ್ತಾ ಬಂದೀವಿ, ಅಕ್ಷರಗಳಾದ ಮೇಲೆ ಆ ಒಂದು ಸ್ವರವನ್ನ ನೋಡಿದ್ದೀವಿ. ಈ ಸ್ವರ ಆದ ಮೇಲೆ ಒಂದು ಭಾಷೆಯಲ್ಲಿ ಇರುವಂತ ಉಳಿದಲ್ಲಿ ನೋಡ್ಬೇಕು ಯಾವುದು ಅಂದ್ರೆ ಇದು ಒಂದು ಒಂದು ಯಾವುದೇ ಒಂದು ಲ್ಯಾಂಗ್ವೇಜ್ ಏನಾದ್ರು ಬರಬೇಕಂದ್ರು ಅದಕ್ಕೆ ಹೇಳ್ತಾರಲ್ಲ ದ ಸೌಂಡ್ ಫಾರ್ಮೇಷನ್, ಅದು ಹೇಗೆ ಫಾರ್ಮ್ ಆಗಬೇಕು, ಯಾವ ರೀತಿಯಿಂದ ಆ ಒಂದು ರೂಲ್ಸ್ ಅದಕ್ಕೆ ವಿಧಿಗಳಿರುತ್ತೆ. ಸೌಂಡ್ ಫಾರ್ಮೇಷನ್ ಯಾವ ಯಾವ ರೀತಿಯಿಂದ ಒಂದು ಅಕ್ಷರ ಸ್ವರ ಆಯ್ತು, ಆ ಅಕ್ಷರ ಸ್ವರ ಆದ ಮೇಲೆ ಅದು ನೆಕ್ಸ್ಟ್ ಬರೋದು ಏನು ಅಂದ್ರೆ ಸಂಧಿ ಬರಬೇಕು ಅಂತ. ಆ ಸಂಧಿ ಅಂದ್ರೆ ಜೋಡಣಿಕೆ. ಒಂದು ಅಕ್ಷರ ಬಂತು, ಅಕ್ಷರ ನೋಡಿದ್ದೀವಿ, ಎಲ್ಲ ವವಲ್ಸ್ ಕಾನ್ಸನೆಂಟ್ ನೋಡಿದ್ದೀವಿ, ಸ್ವರಗಳು ನೋಡಿದ್ದೀವಿ, ಇಷ್ಟೆಲ್ಲೇ ನಿಲ್ಲೋದಿಲ್ಲ. ಆಮೇಲೆ ಒಂದು ಅದಕ್ಕೆ ಒಂದು ಒಂದು ಶಬ್ದ ಬರಬೇಕು, ಶಬ್ದ ಬರಬೇಕು, ಶಬ್ದ ಶಬ್ದ ಒಂದು ಶಬ್ದದಿಂದ ಇನ್ನೊಂದು ಶಬ್ದ ಕೂಡಿ ಬರಬೇಕು. ಕೂಡಿ ಅದು ಹೇಗೆ ಕೂಡೋದು ಹೇಗಾಗತ್ತೆ ಅಂದ್ರೆ ಅದಕ್ಕೆ ಸಂಧಿ ಅಂತ ಹೇಳ್ತೀವಿ. ಈ ಅಕ್ಷರದಿಂದ ಈ ಅಕ್ಷರ ಕೂಡಿಕೊಂಡು ಬರೋದು ಒಂದು ಸಂಧಿ ಆಗತ್ತೆ. ಆಮೇಲೆ ಕಂಟಿನ್ಯೂಯಸ್ ಆಗ ಒಂದು ಸೆಂಟೆನ್ಸ್ ಅಂದ್ರೆ ಈ ತರ ಅನೇಕ ವರ್ಡ್ಸ್ ಇರುತ್ತೆ. ಆ ಒಂದು ಶಬ್ದಗಳು ಅನೇಕ ಶಬ್ದಗಳನ್ನ ಸಮವಾದ ಶಬ್ದಗಳ ಜೋಡಣೆ ಅದಕ್ಕೆ ಬಂದು ಸಂಧಾನ ಅಂತ. ಅಂದ್ರೆ ಏನಾಯ್ತು ಅಂದ್ರೆ ಸಂಧಿ ಅಂದ್ರೆ ಲೆಟ್ ಮೀ ಎಕ್ಸ್ಪ್ಲೈನ್. ಸಂಧಿ ಅಂದ್ರೆ ಎರಡು ಎರಡು ಅಕ್ಷರಗಳನ್ನು ಎರಡು ವರ್ಡ್ಸ್ ಗಳನ್ನು ಸೇರಿಸಿ ಬರೆಯೋದು. ಬರೆಯುವಾಗ ಅದು ಸಂಧಿ ಅಂತ ಹೇಳ್ತೀವಿ. ಸಂಧಾನ ಅಂದ್ರೆ ಏನು ಅಂದ್ರೆ ಅದು ಜೋಡಿಸಿ ನಮ್ಮ ಇಂದ್ರಿಯದಿಂದ ನಮ್ಮ ಬಾಯಿಯಿಂದ ಅದು ಹೊರಟು ಬರಬೇಕು. ಆ ಪ್ರಯತ್ನ ಇದಲ್ಲ, ಆ ಪ್ರಯತ್ನ ಪೂರ್ವಕವಾಗಿ ನಾವು ಒಂದು ಸೆಂಟೆನ್ಸ್ ಅನ್ನ ಹೇಳೋದಕ್ಕೆ ಸಂಧಾನ ಅಂತ ಹೇಳ್ತಾರೆ. ಸೊ ಇದು ಸಂಧಿ ಸಂಧಾನ ಇದು ಇಷ್ಟು ಬಂದಾಗ ಒಂದು 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 ಸೆಂಟೆನ್ಸ್ ಒಂದು ವಾಕ್ಯವನ್ನ ನಾವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗತ್ತೆ. ಈ ಕಮ್ಯುನಿಕೇಶನ್ ಅಂತೂ ಹೇಗಾಗತ್ತೆ ಅಂದ್ರೆ ನೋಡಿ, ಒಂದು ವರ್ಡ್ಸ್ ಏನಿ ಭಾರತಿ ತಕೊಳ್ಳಿ, ಸುಮ್ನೆ ನಾನು ಬಾ ಅಂತ ಆಮೇಲೆ ರ ಅಂತ ಹೇಳಿ ನಾಳೆ ಬಂದು ತಿ ಅಂತ ಹೇಳಿದ್ರೆ ಅರ್ಥ ಆಗತ್ತ? ಅರ್ಥ ಆಗೋದಿಲ್ಲ. ಸೊ ಆ ಭಾರತಿ ಬರೆಯೋದು ಮಾತ್ರ ಇಲ್ಲ, ಅದಿ ಒಟ್ಟಿಗೆ ಹೇಳ್ಬೇಕು. ನಾನು ಭಾರತಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ಅರ್ಜುನ ಅಂತ ಹೇಳಿದ್ರೆ ಅರ್ಥ ಆಗತ್ತೆ. ಸೊ ಇದು ಹೇಗಾಗತ್ತೆ? ಇದರಲ್ಲಿ ನನ್ನ ಪಾಲಿ ಏನು ಅಂದ್ರೆ ನನ್ನ ಪಾಲಿ ಏನೂ ಇಲ್ಲ. ಹೇಗಿದಾಗತ್ತೆ, ಹೇಗೆ ಅರ್ಥ ಆಗತ್ತೆ? ಇಲ್ಲಿ ಅದಕ್ಕೆ ಹೇಳ್ತಾರೆ ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿ ಅಂತ. ಇದು ಹೇಗೆ ಮಾಡ್ತಾನೆ ದೇವರು ಅಂದ್ರೆ ಅವನೇ ಇದ್ದಾನೆ. ಇದು ಒಂದು ಕೆಲವರು ಇಲ್ಲಿ ವೇದಾಧ್ಯಯನ ಪ್ರಕರಣ ಎಲ್ಲ ಮೇ ಬಿ ನೀವು ಕೇಳಿರಬಹುದು. ಅಲ್ಲಿ ಬರೋವಾಗ ಅಲ್ಲಿ ಬರುತ್ತೆ ಉತ್ತರ ರೂಪ ಪೂರ್ವ ರೂಪ ಅದು ತೈತ್ರಿಯ ಕೇಳುವಾಗ ಉತ್ತರ ರೂಪ ಪೂರ್ವ ರೂಪ ಈ ತರ ಪೂರ್ವ ರೂಪ ಉತ್ತರ ರೂಪ ಸಂಧಿ ಸಂಧಾನ ಅಂತ ಬರುತ್ತೆ. ಅದರ್ವೈಸ್ ಇಲ್ಲಿ ಈ ಅಕ್ಷರದಲ್ಲಿ ಫಸ್ಟ್ ವಿಷ್ಣು ಅಂಬೋದಲ್ಲಿ ಫಸ್ಟ್ ಅಕ್ಷರದಲ್ಲಿ ದೇವರ ಈ ರೂಪ ಇದೆ, ನೆಕ್ಸ್ಟ್ ಅಕ್ಷರದಲ್ಲಿ ಈ ರೂಪ ಇದೆ, ಹೀಗೆಲ್ಲ ಬರುತ್ತೆ. ಸೊ ಹಾಗೇನೆ ಈ ವರ್ಡ್ಸ್ ಅನ್ನ ಈ ಶಬ್ದಗಳನ್ನ ನಾವು ಹೇಳುವಾಗ ಭಾರತಿ ಅಂತ ನಾವು ಹೇಳುವಾಗ ಭಾ ಜೊತೆಲಿ ರ ಸೇರಿ ಸೇರಿಸಿ ಹೇಳ್ಬೇಕು. ಸೇರಿಸಿ ಅದು ಹೇಗೆ ಆಗತ್ತೆ? ಸೇರಿಸಿ ಅದು ಒಂದು ಅರ್ಥವನ್ನು ಹೇಗೆ ಕೊಡತ್ತೆ ನಮ್ಗೆ? ಹರಿ ಅಂತ ಹೇಳುವಾಗ ಹ ರಿ ಅಂತ ಹೇಳ ಹರಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ಹರಿ ಹೇಳ್ತಾ ಇದ್ದೀನಿ ಬಿಂಬರೂಪ ಅಂತ ಗೊತ್ತಾಗತ್ತೆ. ಹೇಗೆ ಹರಿ ಗೊತ್ತಾಯ್ತು ನಿಮ್ಗೆ? ಅದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ಅಲ್ಲಿ ಹೇಳ್ತಾರ ಈ ಒಂದು ಪೂರ್ವ ವರ್ಣದಲ್ಲಿ ಭಗವಂತನನ್ನ ಆ ವಾಸುದೇವ ರೂಪ ಅಂತ ಒಂದು ಇರತ್ತಂತೆ. ವಾಸುದೇವ ರೂಪ ಆ ಪೂರ್ವ ವರ್ಣದಲ್ಲಿ ವಾಸುದೇವ ಅಲ್ಲಿ ಕೂತಿರ್ತಾನಂತೆ. ಆ ಕೂತ್ಕೊಂಡು ಅದೇ ನಾವು ಹೇಳುವಾಗ ಹೇಳ್ತೀವಿ ದೇವರೇ ನಮ್ಗೆ ನಮ್ಮ ಬಿಂಬದಿಂದ ಹೊರಟು ಬಂದು ನೋಡಿದೀವಿ, ಬಿಂಬದಿಂದ ಒಂದು ರೂಪದಿಂದ ಆಯಾ ಕಾಲ ಧರ್ಮಕ್ಕೆ ಅನುಗುಣವಾಗಿ ಒಂದು ರೂಪದಿಂದ ದೇವರು ಹುಟ್ಟಿ ದೇವತೆಗಳ ವಾಯುದೇವರನ್ನ ಕರ್ಕೊಂಡು ದೇವತೆಗಳನ್ನ ಕರ್ಕೊಂಡು ನಮ್ಮ ಆಮೇಲೆ ನಮ್ಮ ಬಾಯಲ್ಲಿ ಬಂದು ಕೂತು ನಮ್ಮ ಮೂಲಕವಾಗೆ ನಮ್ಮ ಬಾಯಲ್ಲಿ ಅವನ ಬಾಯನ್ನ ಇಟ್ಟು ಅದನ್ನ ತೆಗೆದು ಉಚ್ಚಾರಣೆ ಮಾಡ್ತ ಇಷ್ಟು ತನಕ ನಾವು ಎಲ್ಲಾ ಕಡೆನೂ ನೋಡ್ತಾ ಬಂದಿದ್ವಿ. ಇದು ಆ ಒಂದು ಶಬ್ದಗಳು ಬರುವಾಗ ಹೇಗೆ ಬರುತ್ತೆ ಅಂದ್ರೆ ಅದು ಹೇಗೆ ಮಾಡ್ತಾನಂದ್ರೆ ಅವನು ಈ ಹರಿ ಅಂಬೋ ಶಬ್ದ ಬಾಯಿಂದ ಇವಾಗ ಬಂತು. ಬಾಯಿಯಿಂದ ಹರಿ ಅಂತ ಬಂದಾಗ ಅಲ್ಲಿ ಹ ಅಂಬೋದಲ್ಲಿ ಆ ವಾಸುದೇವನೇ ಕೂತಿರ್ತಾನಂತ. ವಾಸುದೇವನೇ ಹ ಅಂತಲ್ಲಿ ಕೂತ್ಕೊಂಡು ಆ ಅದು ಪೂರ್ವ ವರ್ಣ ಉತ್ತರ ಉತ್ತರ ವರ್ಣದ ನೆಕ್ಸ್ಟ್ ಹ ಹೇಳಿದ ಮೇಲೆ ರೀ ಅಂತ ಹೇಳಿದ್ದೀನಿ ನಾನು. ಹ ರ ಈ ಸರಿ ಒಟ್ಟಿಗೆ ತಗೊಳ್ಳೋಣ. ಹ ರೀ ಅಂತ ಎರಡೇ ತಗೊಂಡ್ರೆ ಹ ಅಲ್ಲಿ ವಾಸುದೇವ ಕೂತ್ಕೊಂಡು ರೀಲಿ ಬಂದು ಸಂಕರ್ಷಣ ಕೂತ್ಕೊಂಡಿದ್ದಾನೆ ಅಂತ. ಸಂಕರ್ಷಣ ಕೂತ್ಕೊಂಡು ಆಮೇಲೆ ಏನ್ ಮಾಡ್ತಾನಂತ ಅದು ನಾನು ಸರಿಯಾಗಿ ಹೇಳ್ಬೇಕು. ಹ ರೀ ಹೇಳ್ಬೇಕು, ಒಟ್ಟಿಗೆ ಹೇಳ್ಬೇಕು ನಾನು ಹರಿ ಅಂತ ಹೇಳ್ಬೇಕು. ಸುಮ್ನೆ ಹ ಹೇಳಿ ಆಮೇಲೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ರೀ ಹೇಳೋದಲ್ಲ, ಹರಿ ಅಂತ ಒಟ್ಟಿಗೆ ಹೇಳಕ್ಕಾಯ್ತು. ಅದು ಹೇಗಾಯ್ತು ಅಂದ್ರೆ ಇದ್ ಎರಡು ಅಕ್ಷರಗಳನ್ನು ಸಮೀಪದಲ್ಲಿ ತರಬೇಕು. ಹರಿ ಅಂತ ಸಮೀಪದಲ್ಲಿ ತರಬೇಕು, ತರೋದು ಮಾತ್ರ ತರೋದಕ್ಕೆ ಸಂಧಿ ಅಂತ ಸಮೀಪಕ್ಕೆ ತಂದಿ ನಿಲ್ಲಿಸೋದು ಬರೆಯೋ ತರ ಹರಿ ಅಂತ ಬರೆಯೋದು. ಆ ಸಂಧಿಯಲ್ಲಿ ಮಾಡುವಾಗ ಪ್ರದ್ಯುಮ್ನ ಆ ಸಂಧಿಯಲ್ಲಿ ಬಂದು ಸರಿಯಾಗಿ ಬಿಕಾಸ್ ದ ಟೈಮ್ ಗ್ಯಾಪ್ ಟೈಮ್ ಇಂಟರ್ವಲ್ ಆ ಒಂದು ಚಿಕ್ಕ ಹರಿ ಹೇಳೋದಲ್ಲಿ ಟೈಮ್ ಇಂಟರ್ವಲ್ ಶುಡ್ ಬಿ ಪರ್ಫೆಕ್ಟ್. ಅಲ್ಲಿ ಅವನು ಕೂತಿರ್ತಾನಂತ ಪ್ರದ್ಯುಮ್ನ ಕೂತ್ಕೊಂಡು ಅದನ್ನ ಮಾಡ್ತಾ ಕೂತಿರ್ತಾನಂತ. ಆಮೇಲೆ ಅದನ್ನ ನಾನು ಹೇಳಲಿಕ್ಕೆ ನನ್ನಿಂದ ಒಂದು ಪ್ರಯತ್ನ, ಯಾಕೆಂದ್ರೆ ನಾವು ಈ ಪ್ರಯತ್ನವನ್ನ ನಾವು ವಿ ಗಾಟ್ ಸೋ ಯೂಸ್ ಟು ದಿಸ್ ಪ್ರಯತ್ನಗಳು. ಎಷ್ಟು ಯೂಸ್ ಆಯ್ತಂದ್ರೆ ಬಾಯಿಂದ ಬರತ್ತ, ಲೆಟರ್ ಇದೆ ಪುಸ್ತಕ ಇದೆ, ಓದ್ತಾ ಇದೀನಿ ಅಂತ ಬಂದ್ಬಿಡತ್ತ. ಯಾವಾಗ ಇದು ಗೊತ್ತಾಗತ್ತಂದ್ರೆ ನಮಗೆ ವಯಸ್ಸಾಗ್ತಾ ಅದರ್ವೈಸ್ ನಮ್ಮ ಏನಾದ್ರು ಒಂದು ಪಾಪ ಆರ್ ಯಾವುದೋ ಇಂದ ಸರಿಯಾಗಿ ನಮ್ಗೆ ಆ ಶಬ್ದಗಳು ಆ ನಾಭಿಯಿಂದ ಹೊರಟು ಹೃದಯಕ್ಕೆ ಬಂದು ಹೃದಯದಿಂದ ಈ ಕಂಠಕ್ಕೆ ಬಂದು ಕಂಠನಾಳ ಕಂಠ ತನಕ ತಾಳುಗೆ ಬಂದು ಅಲ್ಲಿಂದ ಬಾಯಿ ದ್ವಾರ ಹೊರಗೆ ಬರೋವಾಗ ಪಾಪಗಳು ಯಾವಾಗ್ಲಾರು ನಮ್ಮ ಟಂಗ್ ಇರ್ಲಿ, ನಮ್ಮ ಏನಾರು ಇರ್ಲಿ, ನಮ್ಮ ಬಾಯಿ ಏರಿಯಲ್ಲಿ ಏನಾರು ಒಂದು ದೋಷದಿಂದ ಆದ್ರೆ ಇಲ್ಲಿ ಇರೋದು ಬಾಯಿಯಿಂದ ಬರೋದು ಎಷ್ಟು ಶ್ರಮ ಅಂತ ಆವಾಗ ಗೊತ್ತಾಗುತ್ತೆ. ನಮ್ಗೆ ನಗು ಬರಬಹುದು, ನಮಗೆ ಆ ಅವಸ್ಥೆ ಯಾವ ಟೈಮ್ ಬೇಕಾದ್ರೆ ಬರಬಹುದು, ಬಂದಾಗ ಆ ಕಷ್ಟ ಎಷ್ಟು ಅಂತ ಗೊತ್ತಾಗತ್ತೆ. ಅದು ಸರಿಯಾಗಿ ಇವಾಗ ಬರ್ತಾ ಇದೆ. ಸೊ ವಿ ಡೋಂಟ್ ರಿಯಲೈಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ಹರಿ ಅಂತ ಅಲ್ಲಿ ಹೇಳುವಾಗ ಹತ್ತಿರ ಹೇರಿಸಿ ಆ ಪ್ರಯತ್ನ ಆ ಕಂಠದಿಂದ ಹೊರಗೆ ಬರುವಾಗ ಹರಿ ಅಂತ ಆ ಗಾಳಿ ತಂದು ಹರಿ ಅಂತ ಹೇಳಿತ್ತು. ಆ ಎಲ್ಲ ಹೇಳುವಂತ ಆ ಪ್ರಯತ್ನ ಹರಿ ಅಂತ ಹೇಳೋದ್ರೆ ಅಲ್ಲಿ ಸಂಧಾನ ಮಾಡುವವನು ಕೇಳುವಂತ ಪ್ರಯತ್ನ ಸಂಧಿ ಇರೋದು ಒಟ್ಟಿಗೆ ಸೇರಿಸೋದು, ನಮ್ಮಿಂದ ಪ್ರಯತ್ನ ಪೂರ್ವಕವಾಗಿ ಬರೋದು ಸಂಧಾನ. ಹೀಗೆ ಬರುವಾಗ ಅದು ಅನಿರುದ್ಧನಾಗ್ತಾನೆ, ಅಂದ್ರೆ ನಿರೋಧನೇ ಇಲ್ಲ ಅವನಿಗೆ, ತಡೆ ಇಲ್ಲದೆ ಇಲ್ಲಿಂದ ಟಪ್ ಅಂತ ಬರ್ತಾನೆ. ಸೊ ಹೀಗೆ ಹೀಗೆ ಈ ನಾಲ್ಕು ರೂಪಗಳು, ಈ ನಾಲ್ಕು ವ್ಯೂಹಗಳು ಅಂತ ಹೇಳ್ತಾರೆ. ನೀವು ಪೂಜೆ ಸಮಯದಲ್ಲಿ ಗಂಡಸರು ಶಿಕ್ಷಾವಳಿ ಹೇಳುವಾಗ ಇದನ್ನ ಫಸ್ಟ್ ಹೇಳ್ತಾರೆ. ಒಂದೊಂದಲ್ಲಿ ಇದು ಒಂದು ಸಿಂಪಲ್ ಆದ ಉಪಾಸನೆ. ಸಿಂಪಲ್ ಅಂದ್ರೆ ನಾವು ಯಾವ ಶಬ್ದ ಬಂದ್ರೂ ದೇವರೇ ಈ ನಾಲ್ಕು ರೂಪದಿಂದ ನಡೆಸ್ತಾನೆ. ಪೂರ್ವದಲ್ಲಿ ಒಂದು, ಉತ್ತರದಲ್ಲಿ ಒಂದು, ಅದನ್ನ ಸಾಮೀಪ್ಯವಾಗಿ ತಂದು ಇಡೋದು ಒಂದು, ಅದನ್ನ ಉಚ್ಚಾರಣೆ ಮಾಡುವಂತ ಪ್ರಯತ್ನ, ಇಷ್ಟು ಇನ್ವಾಲ್ವ್ ಆಗುತ್ತೆ ಒಂದು ಚಿಕ್ಕ ಶಬ್ದ. ಸೊ ಹೀಗೆ 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 ಜೋಡಿಸ್ತಾ ಒಂದು ಸೆಂಟೆನ್ಸ್ ಹೀಗೆ ಆಗೋವಾಗ ಇಷ್ಟು ಭಗವಂತನ ರೂಪಗಳು. ಇದನ್ನ ನೆನಪಿಟ್ಟುಕೊಂಡು ವಾಯುದೇವರು, ನಮ್ಮ ದಾಸರು ಇವರೆಲ್ಲ ಇದೆಲ್ಲ ಚೆಂದಾಗಿ ತಿಳ್ಕೊಂಡು ಹೇಳ್ತಾ ಇರೋಕ್ಕೋಸ್ಕರ ಅವ್ರಿಗೆ ಇಷ್ಟು ಹೇಳಕ್ಕಾಗತ್ತೆ. ಸೊ ಈ ಒಂದು ಇದನ್ನ ಸಂಧಾನ ಅಂತ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಏನು ಅಂದ್ರೆ, ಇದು ಕನ್ಸ್ಟ್ರಕ್ಟ್ ಮಾಡೋವಾಗ ಈ ಸೆಂಟೆನ್ಸ್ ಈ ತರ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋವಾಗ ಅಲ್ಲಿ ಆ ಶಬ್ದಗಳ ರೂಲ್ಸ್ ಇರತ್ತ, ಅದಕ್ಕೆ ಬಂದು ಅದಕ್ಕೆ ವ್ಯಾಕರಣ ಅಂತ ಹೇಳ್ತಾರೆ. ಆಮೇಲೆ ಇದು ಇಲ್ಲೇ ನಿಲ್ಲೋದಲ್ಲ, ವ್ಯಾಕರಣ ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಕಲ್ಪ ಅಂತಾರೆ. ಅಂದ್ರೆ ಇದು ತಿಳ್ಕೊಳ್ಳೋದು ಮಾತ್ರ ಇಲ್ಲ, ತಿಳ್ಕೊಂಡದ್ದನ್ನ ನಮ್ಮ ಅನುಸಂಧಾನ ಆಚರಣೆ ನಮ್ಮ ಕರ್ಮಗಳಲ್ಲಿ ಹೇಗೆ ಮಾಡಬೇಕು ಅಂಬೋದಕ್ಕೆ ಹೇಳಕ್ಕೆ ದೇವರು ಇನ್ನಿ ಏನ್ ಮಾಡಿದ್ದಾನಂದ್ರೆ ಆ ವೇದಗಳ ಜೊತೆಯಲ್ಲಿ ವೇದ ಷಡಂಗಗಳ ಜೊತೆ ಅಲ್ಲಿ ಕಲ್ಪಸೂತ್ರಗಳು ಅಂತ ಇರತ್ತೆ. ಅಂದ್ರೆ ಯಾರು ಯಾರು ಯಾವ ಯಾವ ಪರಂಪರೆ ಹ್ಯಾಗ ಹ್ಯಾಗ ಋಷಿ ಪರಂಪರೆಯನ್ನ ಫಾಲೋ ಮಾಡ್ತಾ ಇದ್ದಾರೋ ಅವ್ರಿಗೆ ಇವಾಗ ನೋಡಿ, ನೀವು ವೃಕ್ಷಾಕೆಯನವ್ರು ಇದ್ರೆ ನಿಮ್ಗೆ ಏನ್ ಹೇಳ್ತಾರೆ, ನೀವು ಜನರಲಿ ಅಶ್ವಲಾಯನ ಋಷಿ ಸೂತ್ರ, ಅಶ್ವಲಾಯನ ಸೂತ್ರಗಳು ಅಂದ್ರೆ ಎ ಸ್ಮಾಲ್ ಕ್ರಿಸ್ಪ್ ಸೆಂಟೆನ್ಸ್ ವಿಚ್ ಎಕ್ಸ್ಪ್ಲೈನ್ಸ್ ಹೇಗೆ ಮಾಡಬೇಕು, ನೀವು ಇದು ಹಳದಿ ಇಟ್ಟು ಮಾಡ್ಬೇಕಾ, ಕುಂಕುಮ ಇಟ್ಟು ಮಾಡ್ಬೇಕಾ, ಹೀಗೆ ಹೀಗೆ ಮಾಡ್ಬೇಕಾ, ಹಿಂದೆ ಮಾಡ್ಬೇಕಾ, ಇದೆಲ್ಲ ಹೇಳೋ ರಿಚುವಲ್ಸ್. ಬೇಸಿಕಲಿ ರಿಚುವಲ್ಸ್ ನಾವು ಮಾಡುವಂತ ಪೂಜಾ ವಿಧಾನಗಳೆಲ್ಲ ಹೇಗೆಲ್ಲ ಮಾಡಬೇಕು ಅಂತ ಹೇಳೋದು, ಅದಕ್ಕೆ ಕಲ್ಪ ಅಂತ ಕರೀತಾರೆ. ಸೊ ಇದಕ್ಕೆ ಋಗ್ವೇದಿಗಳಾಗಿದ್ರೆ ಅಶ್ವಲಾಯನ ಇರುತ್ತೆ, ಯಜುರ್ವೇದಿಗಳಾಗಿದ್ರೆ ಮೋಸ್ಟ್ಲಿ ಆಪಸ್ತಂಭ ಸೂತ್ರಗಳಿರುತ್ತೆ, ಹೀಗೆ ಬೋಧಾಯನ ಸೂತ್ರಗಳು, ಹೀಗೆ ಡಿಫ್ರೆಂಟ್ ಮಾಡಿ ಅವನೇ ಈ ಒಂದು ಜ್ಞಾನ ಪರಂಪರೆಯನ್ನ ಇದೆಲ್ಲ ಇಟ್ಟಿದ್ದಾನೆ ದೇವರು, ಇದೆಲ್ಲೂ ಮಾಡಿದ್ದಾನೆ. ಅದಕ್ಕೆ ಹೇಳ್ತಾರೆ ನಿಗಮ ತತಿಗಳನ್ನು ವ್ಯಾಕರಣ ಅಂತದೆ. ವ್ಯಾಕರಣ ಗ್ರಾಮರ್ ಅಂತ ಹೇಳುವ ಮೂಲಕವಾಗ ಎಲ್ಲವನ್ನೂ ತಗೊಳ್ಳಿ, ಏನೇನ್ ತಗೋಬೇಕು ಅಂದ್ರೆ ಶಿಕ್ಷಾ ಆಯ್ತು, ಆಮೇಲೆ ಬಂದು ಶಿಕ್ಷಾ ಅನ್ನದ ಮೇಲೆ ಆ ಕಲ್ಪಗಳು ಆ ಒಂದು ವ್ಯಾಕರಣಗಳಿರುತ್ತೆ, ಆಮೇಲೆ ಅಷ್ಟೇ ನಿಲ್ಲಬಾರದು ಆ ನಿರ್ವಚನ ಅಂತಿರತ್ತೆ. ನಿರ್ವಚನ ಅಂದ್ರೆ ಏನು, ನಿರ್ವಚನ ಅಂದ್ರೆ ಆ ಒಂದು ಶಬ್ದಗಳನ್ನು ಹಾಗೆ ನಿಷ್ಪನ್ನ ಆಯ್ತೋ ಅದಕ್ಕೆ ಯಾವುದು ಮೂಲವಾಗಿ ಇರುವಂತ ರೂಟ್ ಅಂತ ಹೇಳ್ತೀವಲ್ಲ ಆ ರೂಟ್, ಅದನ್ನ ತಿಳ್ಕೊಳ್ಳೋದು ಅದಕ್ಕೆ ನಿರುಕ್ತ ಅಂತ ಕರೀತಾರೆ. ಸೊ ಹೀಗೆ ನಿರುಕ್ತ. ಆಮೇಲೆ ಇನ್ನು ಅಂಗಗಳು ನೋಡಿದೀವಿ, ಎಲ್ಲವೂ ಪೂಜಾ ವಿಧಾನ ಕಲ್ಪ ಅಂತ ಆದ್ರೆ ಅದು ಯಾವ ಟೈಮ್ಲಿ ಅಪ್ರೋಪ್ರಿಯೇಟ್ ಟೈಮ್. ಅಪ್ರೋಪ್ರಿಯೇಟ್ ಟೈಮ್ ಅಂದ್ರೆ ಏನು, ನಾವು ಜ್ಯೋತಿಷ ಅಂಬೋದನ್ನ ನಮ್ಮ ಫಲ ನಮ್ಮ ಲೌಕಿಕ ಫಲಕ್ಕೆ ಇವಾಗ ಬಳಸ್ತಾರೆ, ಬಟ್ ಆಕ್ಚುಲಿ ವೇದ ಕಾಲದಲ್ಲಿ ಅದು ಹೇಳೋದೇ ಅದನ್ನ ಜ್ಯೋತಿಷ ಅಂತ ಹೇಳೋದೇ ಅವ್ರು ಏನ್ ಹೇಳ್ತಾರಂದ್ರೆ ಆ ಒಂದು ಕಾಲ ನಿರ್ಣಯ, ಕಾಲ ರಾಯರ್ ಹೇಳ್ತಾ ಇದ್ದಾರೆ ಇದನ್ನ, ಕಾಲ ನಿರ್ಣಯ ಪರಂ ಶಾಸ್ತ್ರಂ ಜ್ಯೋತಿಷಂ ಅಂತ. ಇಷ್ಟೇ ಅವ್ರ ಡೆಫಿನೇಷನ್ ಫಾರ್ ಜ್ಯೋತಿಷಂ, ಎಷ್ಟು ಕಾಲ ನಿರ್ಣಯ ಪರಮಶಾಸ್ತ್ರಂ ಅಂತ. ಅಂದ್ರೆ ಕಾಲವನ್ನು, ಯಾವ ಕಾಲ, ಯಾಕಂದ್ರೆ ಒಂದೊಂದು ಕಾಲ, ಒಂದೊಂದು ಮುಹೂರ್ತ, ಒಂದೊಂದಕ್ಕೇನು ಇಂಥ ಇಂಥ ದೇವತೆಗಳು ಅಂತ ಇರ್ತಾರೆ. ಆ ಕಾಲ ಎಲ್ಲ ಅಸ್ಟ್ರಾನಮಿ ಅಸ್ಟ್ರಾಲಜಿ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವ ಕಾಲದಲ್ಲಿ ಮಾಡಿದ್ರೆ ಪರಂ ಶಾಸ್ತ್ರಂ ಅಂತ. ಪರಂ ಶಾಸ್ತ್ರ ಅಂದ್ರೆ ಆ ಪರಮಾತ್ಮನಗೋಸ್ಕರ ಮಾಡೋದು, ಅವನ ಪೂಜೆ, ಅವನ ಪ್ರೀತಿಗೋಸ್ಕರ ಯಾವ ಕಾಲದಲ್ಲಿ ಹೇಳ್ತೀವಲ್ಲ, ಇವಾಗ ನರಕ ತ್ರಯೋದಶಿ, ಆಮೇಲೆ ನರಕ ಚತುರ್ದಶಿ, ಇವಾಗ ಪೂಜೆ ಮಾಡಬೇಕು, ಈ ಕಾಲದಲ್ಲಿ ನಾವು ಬಂದು ಲಕ್ಷ್ಮೀ ಪೂಜೆ ಮಾಡಬೇಕು, ಆಮೇಲೆ ಬಲಿಪಾಡ್ಯಂ ಮಾಡಬೇಕು, ಗೋಪೂಜೆಯನ್ನ ಗೋವತ್ಸ ದ್ವಾದಶಿ ಮಾಡಬೇಕು, ಗೋಪೂಜೆಯನ್ನ ಪಾಡ್ಯಂ ದಿವಸ ಮಾಡಬೇಕು, ಇದೆಲ್ಲ ಇದು ಬಿಕಾಸ್ ಎಲ್ಲಾ ದಿವಸ ಮಾಡಬೇಕು. ಅವತ್ತು ವಿಶೇಷವಾಗಿ ವಿಶೇಷ ಫಲ, ವಿಶೇಷ ಅನುಗ್ರಹ ಇಡೀ ವರ್ಷ ನಮ್ಗೆ ಸಿಕ್ಕತ್ತ, ಆ ನಿಟ್ಟಿನಲ್ಲಿ ವಿಶೇಷವಾಗಿ ಅವತ್ತು ಮಾಡಬೇಕು ಅಂತ. ಸೊ ಇದನ್ನ ಹೇಳೋದು ಜ್ಯೋತಿಷ ಅಂತ ಹೇಳ್ತಾರೆ. ಆಮೇಲೆ ಛಂದಸ್ಸು ನೋಡಿದೀವಿ, ಛಂದಸ್ಸು ಅಂದ್ರೆ ಅದು ಎಷ್ಟು ಮೀಟರ್ ಅಂತ ಕರೀತಾರಲ್ಲ, ಎಷ್ಟೆಷ್ಟು ಯಾವ, ಇದು ಬರೀ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಇರೋದು ಮಾತ್ರ ಅಲ್ಲ, ಒಂದೊಂದಕ್ಕೇನು ಅಭಿಮಾನಿ ದೇವತೆಗಳನ್ನು ಇಟ್ಟಿದ್ದಾರೆ ಅದು ನೋಡಿದ್ದೀವಿ. ಅಭಿಮಾನಿ ದೇವತೆಗಳು ಮಾತ್ರ ಇಲ್ಲ, ಅದು ಏನೋ ಹೊರಗೆ ಪುಸ್ತಕದಲ್ಲಿ ಇರೋದಿಲ್ಲ, ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿ ಅಂತ ಹೇಳಿದ್ದಾರೆ. ನಿಗಮ ಬರಿಬೇಕಂದ್ರೆ, ನಿಗಮ ಅಭಿವ್ಯಕ್ತ ಮಾಡ್ಬೇಕಂದ್ರೆ ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿ ಅಂದ್ರೆ ನಮ್ಮ ಒಳಗೇನೆ ಇದ್ದಾನೆ. ಅದೇ ಹೇಳುವಾಗ ದೇವರನ್ನ ಇನ್ನೊಂದು ಕಡೆಯನ್ನು ನಾವು ಸಾಮೋಪಾಸನದಲ್ಲಿ ಇದನ್ನು ನೋಡಿದ್ದೀವಿ. ದೇವರು ಏನ್ ಮಾಡಿದ್ದಾನಂದ್ರೆ ಈ ಒಂದು ಆ ಛಂದಸ್ಸು, ಈ ನಡೆ, ಎಷ್ಟೆಷ್ಟು ಮೀಟರ್, ಎಷ್ಟೆಷ್ಟು ಅಕ್ಷರಗಳಿಂದ ಇರಬೇಕು ಅಂತ ಇರುತ್ತಲ್ಲ, 24 ಅಕ್ಷರ ಅಂದ್ರೆ ಗಾಯತ್ರಿ ಅಂತ ಹೇಳ್ತೀವಿ, 28 ಉಷ್ಣಿಕ್, 32 ಅನಿಷ್ಟುಪ್, 36 ಬೃಹತಿ, ಪಂಕ್ತಿ 40, ತೃಷ್ಟುಪ 44, ಜಗತಿ 48. ಹೀಗೆ ನಾವು ಈ ಒಂದು ಮೀಟರ್ ಇಟ್ಟುಕೊಂಡು ಹೇಳ್ತೀವಲ್ಲ, ಇದಕ್ಕೆ ಇದು ಬಂದು ಇದು ಬರೀ ಮೀಟರ್ ಮಾತ್ರ ಇಲ್ಲ, ಇಲ್ಲಿ ಈ ರೂಪದಿಂದ ಭಗವಂತನೇ ಇದ್ದಾನೆ. ಅದು ಮಾತ್ರ ಇಲ್ಲ, ಭಗವಂತನ ಈ ಭಗವಂತ ದೇವತೆಗಳಲ್ಲಿ ಇದ್ದಾನೆ, ಈ ದೇವತೆಗಳು ಈ ಭಗವಂತನನ್ನ ಆಶ್ರಯ ಮಾಡಿಕೊಂಡಿದ್ದಾರೆ. ಹೇಗೆ ಆಶ್ರಯ ಮಾಡಿಕೊಂಡಿದ್ದಾರೆ ಅಂದ್ರದ್ದು ನೋಡುವಾಗ ಅದು ನೋಡಿದ್ದೀವಿ, ಅದು ಹೇಗೆ ಆಶ್ರಯ ಮಾಡಿಕೊಂಡಿದ್ದಾನೆ ಅಂದ್ರೆ ಭಗವಂತನಿಗೆ ತೇಜೋಮಯ ತಕ್ಕ ಅಂತ ಕರೀತಾ, ತೇಜೋಮಯವಾಗಿ ಇರುವಂತ ಭಗವಂತನಿಗೆ ಎಲ್ಲ ಅಪ್ರಾಕೃತ, ಆ ಅಪ್ರಾಕೃತ ಭಗವಂತ ನನ್ನೊಳಗಿದ್ದಾನೆ. ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದ ಆ ಭಗವಂತನೇ ಅವನು ಅಭಿನ್ನ ಫ್ರಮ್ ನನ್ನ ಬಿಂಬ, ಅವನು ನನ್ನೊಳಗೇನೆ ಇದ್ದಾನೆ. ಅವನ ದೇಹದಲ್ಲಿ ಅವನ ಭಗವಂತ, ನನ್ನ ದೇಹ ಅಲ್ಲ, ಭಗವಂತನ ದೇಹದಲ್ಲಿ ಅವನಿಗೇನೋ ಇದ ಸಪ್ತ ಧಾತುಗಳು ಇದೆ ಅಂತ ನೋಡ್ತೀವಿ. ಅಂದ್ರೆ ನಮ್ ತರ ಸಪ್ತ ಧಾತುಗಳಲ್ಲ, ಅವನಲ್ಲಿ ಇರುವಂತ ತ್ವಕ್ ಅಂದ್ರೆ ಪ್ರಕಾಶ ರೂಪವಾದಂತ ಚರ್ಮ, ಚರ್ಮಕ್ಕೆ ತ್ವಕ್ ಅಂತ. ಅದಕ್ಕೆ ಹೇಳುವಾಗ ಈ ಒಂದು ಗಾಯತ್ರಿ ಛಂದಸ್ಸಿನ ಅಭಿಮಾನಿ ದೇವತೆಗಳು, ಎಲ್ಲಾ ದೇವತೆಗಳು ಇದ್ರು ಕೊನೆಯ ದೇವತೆಯನ್ನು ಹೇಳುವಾಗ ವಾಕ್ನಿಂದ ಬರುವಂತ ಅಗ್ನಿ ಪತ್ನಿಯಾದಂತ ಸ್ವಾಹಾದೇವಿ ಅಂತ ಹೇಳ್ತೀವಿ. ಅವಳು ಆ ತೊಕ್ಕನ್ನ ಆಶ್ರಯ ಮಾಡಿಕೊಂಡಿದ್ದಾಳೆ, ಭಗವಂತನನ್ನ ತೊಕ್ಕನ್ನ ಆಶ್ರಯ ಮಾಡಿಕೊಂಡಿದ್ದಾಳೆ. ಸರಿ, ಅವಳು ಆಶ್ರಯ ಮಾಡಿಕೊಂಡಿರ್ಲಿ, ನಮ್ಗೆ ಏನಾಗ್ಬೇಕಂದ್ರೆ ಅಲ್ಲಿ ಹೇಳ್ತಾರೆ ಆಶ್ರಯ ಮಾಡಿಕೊಂಡಿರೋದು ಮಾತ್ರ ಅಲ್ಲ, ಅಲ್ಲಿ ನೀವು ಗಾಯತ್ರಿ ಛಂದಸ್ಸು ಗಾಯತ್ರಿ ಏನಾರು ಕೇಳ್ತೀರಿ ಅಂದ್ಕೊಳ್ಳಿ, 24 ಅಕ್ಷರಗಳು ಬಂದಾಗ ನಮ್ಗೆ ಬರೀ ಲೆಟರ್ಸೇ ಕಾಣಿಸುತ್ತೆ. ಹಾಗೆ ಇವಳು ಮರೆ ಮಾಡ್ತಾ ಇದ್ದಾಳೆ, ದೇವರನ್ನು ನಮಗೆ ತೋರಿಸದಂತೆ, ನಮ್ಗೆ ಕಾಣದಂತೆ, ದೇವರ ಪ್ರಜ್ಞೆ ಬರದಂತೆ ಈ ಸ್ವಾಹಾದೇವಿ ಏನು ಮಾಡ್ತಾಳಂದ್ರೆ ದೇವರ ಅಧೀನದಲ್ಲಿ, ಅವನ ಚರ್ಮದ ತೊಕ್ಕಿನ ಅಧೀನದಲ್ಲಿ ಇದ್ದು ಆ ಜ್ಞಾನ ಬರದೇ ನಮ್ಗೆ ಒಂದು ಆವರಣ ಹಾಕ್ತಾ ಇದ್ದಾಳಂತ. ಅದಕ್ಕೆ ನಾವ್ ಯಾವಾಗ್ಲೂ ಮಂತ್ರ ಅದೆಲ್ಲ ಹೇಳೋ, ಇದಕ್ಕೆ ಛಂದಸ್ಸು ಎಲ್ಲ ತಿಳ್ಕೊಂಡು ಹೇಳಿದ್ರೆ, ತಿಳ್ಕೊಂಡು ಎಷ್ಟು ಅಕ್ಷರ ಅಂತ ತಿಳ್ಕೊಂಡು ಅಂದ್ರು ಅದು ಒಂದು. ಇನ್ನೊಂದು ಆ ದೇವಿಯ ಪ್ರಾರ್ಥನೆ ಸ್ವಾಹ ಇಂದ ಶುರು ಮಾಡಿ ಕೊನೆಯ ತನಕ ನಾರಾಯಣ ತನಕ ಹೋಗುತ್ತೆ. ಸರಸ್ವತಿ ಮೋಸ್ಟ್ಲಿ ಛಂದಸ್ಸಿಗೆ ಸ್ತ್ರೀ ದೇವತೆಗಳೇ ಇರ್ತಾರೆ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮತ್ತು ನಾರಾಯಣ ತನಕ ಅದು ಹೋಗುತ್ತೆ. ಸೊ ಕೊನೆಯಲ್ಲಿ ಇರುವಂತದ್ದು ಸ್ವಾಹಾದೇವಿ ಎಂದು ಶುರು ಮಾಡ್ತೀವಿ ನಾವು, ಸ್ವಾಹಾದೇವಿಯ ಪ್ರಾರ್ಥನೆ. ಈ ಛಂದಸ್ಸು ಗಾಯತ್ರಿ ಛಂದಸ್ಸಲ್ಲಿ ಇದರಿ ಅಂದ್ರೆ ಹೇಳಿದ್ರೆ ಅಲ್ಲಿ ಸ್ವಾಹಾದೇವಿ ನಮ್ಗೆ ಕಾಣಿಸಬೇಕು, ಅವಳನ್ನ ಪ್ರಾರ್ಥನೆ ಮಾಡ್ಬೇಕು, ಒಳಗೆ ಇರುವಂತ ಭಗವಂತನನ್ನ ತೋರಮ್ಮ ಅಂತ ಅವಳನ್ನ ಪ್ರಾರ್ಥನೆ. ಹೀಗೆ ಒಂದೊಂದಕ್ಕೇನು ಗಾಯತ್ರಿ ಎಂಬೋ ಛಂದಸ್ ಅಭಿಮಾನಿ ದೇವತೆ ಬಂದು ಭಗವಂತನ ತೊಕ್ಕನ್ನ ಆಶ್ರಯ ಮಾಡಿಕೊಂಡಿದ್ದಾಳೆ. ಅವಳು ಯಾರಂದ್ರೆ ಅವಳು ಸ್ವಾಹಾದೇವಿ. ಆಮೇಲೆ ಬಂದು ಸಂಜ್ಞಾದೇವಿ ಬಂದು ಸೂರ್ಯನ ಮಡದಿಯಾದಂತಹ ಸಂಜ್ಞಾದೇವಿ ಬಂದು ಉಷ್ಣಿಕ್ ಛಂದಸ್ಸು, ಅವಳಿಗೆ ಅದು ಅಭಿಮಾನಿತ್ತು ಅವಳಲ್ಲಿ ಇದೆ. ಅವಳು ಎಲ್ಲಿ ಇದ್ದಾಳಂದ್ರೆ ದೇವರ ಕೂದಲುಗಳು, ಕೂದಲು ರೋಮ ಇದಕ್ಕೆಲ್ಲ ಆಶ್ರಯ ಮಾಡಿಕೊಂಡು ದೇವರು ಕಾಣಿಸದಂತೆ ಅವಳು ಮಾಡ್ತಾಳಂತ ಸಂಜ್ಞಾದೇವಿ, ಆಮೇಲೆ ರೋಹಿಣಿ, ರೋಹಿಣಿ ಚಂದ್ರ ಪತ್ನಿ ಆದಂತ ರೋಹಿಣಿ ಬಂದು ಅನುಷ್ಟುಪ್ಗೆ ಪ್ರಸಿದ್ಧವಾದ ಚಂದಸ್ ಅನುಷ್ಟುಪ್ಲೇ ನಾವು ಮೋಸ್ಟ್ ಆಫ್ ಇಟ್ ಹೇಳ್ತೇವೆ. ಅವಳು ಬಂದು ದೇವರ ಸ್ನಾವ, ಸ್ನಾವ ಅಂದ್ರೆ ಮೋಸ್ಟ್ಲಿ ಮಸಲ್ ಫೈಬರ್ ಆರ್ ಫ್ಯಾಟ್, ಮಸಲ್ ಫೈಬರ್ ನ ಫ್ಯಾಟ್ ಅಂತ ತಕೋಬಹುದು, ಅದನ್ನ ಆಶ್ರಯ ಮಾಡಿಕೊಂಡು ಇದ್ದಾಳೆ ಅವಳು. ಮತ್ತು ತಾರಾ ಬೃಹಸ್ಪತಿ ಪತ್ನಿ ಆದಂತ ಗುರುಪತ್ನಿ ಆದಂತ ತಾರೆ ಬಂದು ಆ ಒಂದು ನಮ್ಮ ಪ್ರಾಣ ಭಗವಂತನನ್ನ ಪ್ರಾಣವನ್ನ, ಆ ಪ್ರಾಣ ಅಂದ್ರೆ ವೆರಿ ಎಸೆನ್ಸ್ ಲೈಫ್, ಅದನ್ನ ಆಶ್ರಯ ಮಾಡಿಕೊಂಡು ಅವಳು ಬೃಹತಿ ಛಂದಸ್ಸಿಗೆ ಅಭಿಮಾನಿ ಆಗಿದ್ದಾಳೆ. ಹೀಗೆ ಶಚಿ ಬಂದು ಮಜ್ಜ ಪಂಕ್ತಿ ಛಂದಸ್ಸಿಗೆ ಕರೆಸ್ಪಾಂಡ್ ಆಗತ್ತ. ಆಮೇಲೆ ಶಚಿ ಮತ್ತು ಗಂಗಾ ರೇವತಿ, ಮಿತ್ರನ ಪತ್ನಿ, ವರುಣನ ಪತ್ನಿ ಆದಂತ ರೆಸ್ಪೆಕ್ಟಿವ್ಲಿ ರೇವತಿ, ಗಂಗಾ, ಈ ದೇವತೆಗಳು ಅಲಾಂಗ್ ವಿತ್ ಶಚಿ ದೇವಿ ಮಜ್ಜ ಮತ್ತು ಅದಕ್ಕೆ ಸಂಬಂಧಪಟ್ಟ ಪಂಕ್ತಿ ಛಂದಸ್ಸಿಗೆ ಅಭಿಮಾನಿಗಳಾಗಿದ್ದಾರೆ. ಮತ್ತು ಶಚಿದೇವಿ, ಶಚಿದೇವಿ ಬಂದು ತೃಷ್ಟುಪ್ಗೆ ಅಭಿಮಾನಿಯಾಗಿದ್ದಾಳೆ. ಅವಳು ಭಗವಂತನನ್ನ ಆ ಒಂದು ದಶೆಗಳನ್ನ ಆಶ್ರಯ ಮಾಡಿಕೊಂಡಿದ್ದಾಳೆ. ಮತ್ತು ಮುಖ್ಯವಾಗಿ ಎಲ್ಲ ಸರ್ವ ಸ್ತ್ರೀ ದೇವತಾ ವಾರುಣಿ ಮುಖ್ಯವಾಗಿ ಇವರೆಲ್ಲ ದೇವರ ಅಸ್ಥಿಯನ್ನ ಆಧಾರ ಮಾಡಿಕೊಂಡು ಜಗತಿ ಛಂದಸ್ಸಲ್ಲಿ ಇದ್ದು ಆ ಒಂದು ಜ್ಞಾನವನ್ನ ನಮ್ಗೆ ಕೊಡ್ತಾರೆ, ಜ್ಞಾನವನ್ನ ಮುಚ್ಚುತ್ತಾರೆ. ಜ್ಞಾನ ಭಗವಂತ ಇದಾನ ಎಂಬುವ ಪ್ರಜ್ಞೆಯನ್ನ ಮುಚ್ಚುತ್ತಾರೆ, ನಾವು ಪ್ರಾರ್ಥನೆ ಮಾಡಿದ್ರೆ ಅದನ್ನ ನಮ್ಗೆ ತೋರಿಸಿಕೊಡ್ತಾರೆ. ಹೀಗೆ ಈ ಒಂದೊಂದು ಛಂದಸ್ಸಿಗೇನೋ ಬರುತ್ತೆ. ಸೊ ಹೀಗೆ ವೇದಾಂಗಗಳಲ್ಲಿ ಈ ಜ್ಞಾನವನ್ನೆಲ್ಲ ಅವನು ಇಟ್ಟಿದ್ದಾನೆ, ಈ ನಿಯಮನವೆಲ್ಲ ಮಾಡಿದಾನೆ. ವ್ಯಾಕರಣ ನಿಗಮ ತತಿಗಳನ್ನು ಈ ತರ ಇಷ್ಟು ಒಂದು ಲೋಡೆಡ್ ಆಗಿರತ್ತೆ. ಸೊ ವ್ಯಾಕರಣ, ಆಮೇಲೆ ವ್ಯಾಕರಣ ಅಂತ ಹೇಳಿ ಇದು ವರ್ಡ್ಸ್ ಆಯ್ತು. ವರ್ಡ್ಸ್ ನಿಂದ ಬರುವಂತ ಈ ಗ್ರಂಥಗಳು, ದೊಡ್ಡ ದೊಡ್ಡ ಗ್ರಂಥಗಳನ್ನು, ಆ ವೇದಗಳನ್ನ ಅವನೇ ಅಭಿವ್ಯಕ್ತ ಮಾಡಿದ್ದ ಮತ್ತು ವೇದವ್ಯಾಸ ರೂಪದಿಂದ ಅದು ವಿಭಾಗ ಮಾಡಿದ ಅದನ್ನ. ಆಮೇಲೆ ಅದೇ ಅವತಾರದಲ್ಲಿ ವೇದವ್ಯಾಸರಿಂದಲೇ ಅನೇಕ ಶಾಸ್ತ್ರಗಳನ್ನ ರಚನೆ ಮಾಡಿದ. ಸೊ ಮೇನ್ ಆಗಿ ಇಲ್ಲಿ ಭಾರತ ಅಂತ ಹೇಳ್ತಾರೆ. ಯಾಕೆ ಭಾರತ, ಹಿಂದೆನೆ ಇದನ್ನ ಬಂತು ನೋಡಿ, ನಾವು ನೋಡಿದೀವಿ ಹಾಗೆ ಒಂದು ಆರನೇ ಇದಲ್ಲಿನೂ ಭಾರತ ಪ್ರತಿಪಾದ್ಯ ಎಂದೆನಿಸಿ ಅಂತ ಬಂದಿದ್ದೆ ಭಾರತ ಅಂಬೋದಕ್ಕೆ. ಅಲ್ಲಿನೂ ಸ್ವಲ್ಪ ಚೂರು ನೋಡಿದ್ದೀವಿ. ಇಲ್ಲಿ ಭಾರತ ಯಾಕೆ ಭಾರತವನ್ನ ವಿಶೇಷವಾಗಿ ಹೇಳ್ತಾರಂತ ಅಲ್ಲಿ ನೋಡಿದ್ದೀವಿ. ಇನ್ನು ಭಾರತದ ವೈಶಿಷ್ಟ್ಯ ಏನು ಅಂದ್ರೆ ಅದ್ ಹೇಳ್ತಾರ, ಇಷ್ಟು ದೇವತೆಗಳು ಇಷ್ಟನ್ನ ನಾವು ಪ್ರಾರ್ಥನೆ ಮಾಡಿ ಗುರುಮುಖತಃ ನಾವು ಪ್ರವೇಶ ಮಾಡಿದ್ರೆ ಭಾರತ ಅಂಬೋದು ಏನು ಕತೆ ಅಂತ ಹೇಳಿದ್ರೆ ಹೇಳ್ತಾರ, ಭಾರತ ಅಂಬೋದು ಏನೋ ಒಂದು ಸ್ಟೋರಿ ತರ ಓದೋದಲ್ಲ. ಭಾರತ ಅಂತ ಬರೆದದ್ದೇ ಅದು ಒಂದೊಂದು ಅಕ್ಷರವು ಒಂದೊಂದು ಭಗವಂತನನ್ನೇ ಹೇಳತ್ತ ಅಂತ ಹೇಳ್ತಾರೆ. ಎಲ್ಲವೂ ಭಾರತ ಅಂತ ಇಲ್ಲಿ ಕೊಟ್ಟಿರೋದು ಎಲ್ಲವೂ ಭಗವಂತನನ್ನೇ ಹೇಳುವಂತ ಶಾಸ್ತ್ರವಾಗಿದೆ ಅಂತ ಹೇಳ್ತಾರೆ. ಇದೇನು ಭಗವಂತನನ್ನೇ ಎಲ್ಲಿ ಹೇಳತ್ತೆ ಇದು ಅಂತ ನಮ್ಗೆ ಪ್ರಶ್ನೆ ಬಂದಾಗ ಅಲ್ಲಿ ಹೇಳ್ತಾರೆ ಆಚಾರ್ಯರು, ಇದನ್ನ ವಿಸ್ತಾರವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೊರಟಿದ್ದೇ ಇದಕ್ಕೆ ಮೊಟ್ಟ ಮೊದಲು ಅದನ್ನೇ ಹೇಳ್ತಾರೆ ಅವರು. ಈ ಭಾರತ ಅಂಬೋದು ವಿಷ್ಣುವನ್ನೇ ಪೂರ್ತಿ ಇದು ಹೇಳುವಂತದ್ದು. ಬಟ್ ಅದಕ್ಕೆ ಅರ್ಥ ಮಾಡಬೇಕು ಅಥವಾ ಅದನ್ನ ಬರಿಬೇಕು ಅಂದ್ರೆ ಭಾರತ ಮಾತ್ರ ಅಲ್ಲ, ಭಾರತ ಮತ್ತು ಎಲ್ಲ ಪುರಾಣಗಳು ಏನು ಶಾಸ್ತ್ರ ಅಂತ ನೀವು ಏನೇನೆಲ್ಲ ಭಗವಂತನ ಪರವಾಗಿ ಏನೇನೆಲ್ಲ ಶಾಸ್ತ್ರ ಅಂತ ಹೇಳ್ತೀರಿ ಎಲ್ಲದಕ್ಕೇನು ಒಂದು ಅವ್ರು ಕೊಡ್ತಾರೆ. ಎಲ್ಲ ತಿಳ್ಕೊಂಡು ಬರಿಬೇಕು, ಗುರುಮುಖವಾಗ ತಿಳ್ಕೊಂಡು ಅದಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಹೇಳೋದು ಮಾಡ್ಬೇಕು. ಅಷ್ಟು ಏನಿದಲಿ ಇದೆ ಅಂತ ಹೇಳುವಾಗ ಹೇಳ್ತಾರ, ಯಾಕೆ ಅಂದ್ರೆ ಈ ಒಂದು ಶಾಸ್ತ್ರ ಅದು ಬಂದು ಮೂರು ತರದ ಇದರಲ್ಲಿ ಬರೆದಿದ್ದಾರೆ, ಮೂರು ಭಾಷಾ ಅಂತ. ಏನದು ಮೂರು ಅಂತ ಹೇಳುವಾಗ ಒಂದು ಹೇಳ್ತಾರೆ ಸಮಾಧಿ ಭಾಷಾ, ನೀವೆಲ್ಲ ಕೇಳಿರ್ತೀರಿ ಇದು ಸಮಾಧಿ ಭಾಷಾ. ಆಮೇಲೆ ದರ್ಶನ ಭಾಷಾ, ಗುಹ್ಯ ಭಾಷಾ ಅಂತ. ಇದು ಮಹಾಭಾರತಕ್ಕೆ ಮಾತ್ರ ಅಲ್ಲ, ಎಲ್ಲಾ ಶಾಸ್ತ್ರಕ್ಕೇನು ಎಲ್ಲಾ ಶಾಸ್ತ್ರ ಅಂದ್ರೆ ಪುರಾಣಗಳು, ಎಸ್ಪೆಷಲಿ ಪುರಾಣಗಳು ತಗೊಂಡ ಪುರಾಣ ಇತಿಹಾಸ ಪುರಾಣ ವೇದಗಳು ತಗೊಳ್ಳಿ, ಮತ್ತು ವೇದಗಳು ಮತ್ತು ಪಂಚರಾತ್ರ ಎಲ್ಲ ಸದಾಗಮಗಳು ಏನೇ ತಕೊಂಡ್ರು ಮೂರು ತರದ ಇರುತ್ತೆ. ಒಂದು ಸಮಾಧಿ ಭಾಷಾ, ದಟ್ ಇಸ್ ಸ್ಟ್ರೇಟ್ ಫಾರ್ವರ್ಡ್, ದೇವರದು ಸ್ಟ್ರೇಟ್ ಅರ್ಥ, ಓದಿ ಒಂದು ಗುರುಗಳು ಹೇಳಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಅದು ಒಂದು. ಇನ್ನೊಂದು ಬಂದು ಸಮಾಧಿ ಭಾಷಾ ಮತ್ತು ದರ್ಶನ ಭಾಷಾ ಅಂತ ಹೇಳ್ತಾರೆ. ಇದು ಏನು ದರ್ಶನ ಭಾಷಾ ಅಂದ್ರೆ, ಅದಕ್ಕೆ ದರ್ಶನ ಭಾಷೆಯನ್ನ ಆಚಾರ್ಯರೇ ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಮತ್ತು ವಾದಿರಾಜರು ಭಾವಪ್ರಕಾಶಕಲ್ಲಿ ಕೊಟ್ಟಿದ್ದಾರೆ. ಇದು ದರ್ಶನ ಭಾಷಾ ಅಂದ್ರೆ ಎರಡು ರೀತಿಯಾಗಿರುತ್ತೆ. ಹೇಗಿರುತ್ತೆ ಅಂದ್ರೆ ಅದು ಒಂದು ಒಂದು ಸಿದ್ಧಾಂತವನ್ನ ಆ ತತ್ವವನ್ನ ಹೇಳ್ತಾ ಹೋಗಿ ಏನ್ ಮಾಡೋದು ಅಂದ್ರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಕೆಲವು ಪ್ಯಾಸೇಜಸ್ ಬರುತ್ತೆ. ಆಮೇಲೆ ತಿರ್ಗಾನು ಸಿದ್ಧಾಂತನೇ ಕಂಟಿನ್ಯೂ ಆಗತ್ತೆ. ಅದು ಓದುವಾಗ ಹೇಗೆ ಓದ್ಬೇಕು, ಇದೇ ನಾವು ಕಾಂಟೆಕ್ಚುಯಲ್ ಅಂತ ಇಂಗ್ಲಿಷ್ ಹೇಳ್ತೀವಿ, ಕಾಂಟೆಕ್ಚುಯಲ್ ಮೀನಿಂಗ್ ತಕೋ ಅಂತ ಹೇಳ್ತೀವಲ್ಲ. ಇಲ್ಲಿ ಕಾಂಟೆಕ್ಚುಯಲ್ ಮೀನಿಂಗ್ ಇಲ್ಲ, ಕಾಂಟೆಕ್ಚುಯಲ್ ಇಡೀ ಒಂದು ಒಂದು ಪ್ಯಾರಾಗ್ರಾಫ್ ಮಾತ್ರ, ಇಡೀ ಒಂದು ಪೇಜ್ ಕಪಲ್ ಆಫ್ ಪೇಜಸ್ ಅನ್ನು ತಕೋಬಹುದು. ಅದನ್ನು ನೀವು ಕಾಂಟೆಕ್ಚುಯಲ್ ಆಗಿ ಹಿಂದೆ ಮುಂದೆ ನೋಡಿ ಅರ್ಥ ಮಾಡ್ಕೋಬೇಕು. ಸೊ ಸೆಂಟರ್ಲಿ ನಿಮ್ಗೆ ಮುಂದೆ ಫಸ್ಟ್ ಬರುವಾಗ ಫಿಲಾಸಫಿ ವಿಷ್ಣು ಸರ್ವಾತ್ಮತ್ವನ ಚಂದವಾಗಿ ಹೇಳಿ 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 ಬಂದು ಆಮೇಲೆ ಏನೋ ಬೇರೆ ತರ ಹೇಳಿ ತಿರ್ಗಾನ ವಿಷ್ಣುದು ಇದು ಸ್ಥೂಲವಾಗಿ ಹೇಳ್ತಾ ಇದ್ದೇನೆ ನಾನು, ಇಷ್ಟು ಸ್ಪಷ್ಟ ಇರಲ್ಲ ಅಲ್ಲಿ. ಹಾಗೆ ಬಂದಾಗ ಈ ಒಂದು ಕಾಂಟ್ರಡಿಕ್ಟಿಂಗ್ ಪೋರ್ಷನ್ ಏನಿದೆಯೋ ಅದಕ್ಕೆ ನೀವು ಯು ಹ್ಯಾವ್ ಟು ಟ್ರಾನ್ಸ್ಲೇಟ್ ಇಟ್ ಇನ್ ಅಕಾರ್ಡೆನ್ಸ್ ವಿತ್ ಉಪಕ್ರಮ ಉಪಸಂಹಾರ ಅಂತ ಹೇಳ್ತಾರೆ. ಫಸ್ಟ್ ಇಂಟ್ರಡಕ್ಷನ್ ಕನ್ಕ್ಲೂಷನ್. ಸೊ ಅದು ಇನ್ ಬಿಟ್ವೀನ್ ಇರೋದು ಇನ್ ಅಕಾರ್ಡೆನ್ಸ್ ಮಾಡ್ಕೋಬೇಕು. ಅದು ಒಂದು ದರ್ಶನ ಭಾಷೆ. ಇನ್ನೊಂದು ದರ್ಶನ ಭಾಷೆ ಹೇಗಿರತ್ತಂದ್ರೆ ಇಂಗ್ಲಿಷ್ಲಿ ಇದಕ್ಕೆ ಪ್ಯಾರಾಫ್ರೇಸಿಂಗ್ ಅಂತ ಹೇಳ್ತಾರೆ. ಪ್ಯಾರಾಫ್ರೇಸಿಂಗ್ ಅಂತ ಹೇಳುವಾಗ ನಾನೇನೋ ಹೇಳ್ತಾ ಇರುವಾಗ ಇವಾಗ ಹೇಳ್ತೀನಲ್ಲ ಇದು ಬನ್ನಂಜಿಯನ್ನೇ ಹೇಳಿದ್ದಾರೆ ಅಂತ ನಾನು ಹೇಳುವಾಗ ಬನ್ನಂಜಿಯನ್ನ ಕೋಟ್ ಮಾಡಿ ಇದು ಬನ್ನಂಜಿ ಇಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಅವರ ಸ್ವವಾಕ್ಯಗಳನ್ನೇ ಹಾಗೆ ಹೇಳೋದು. ಹೇಳುವಾಗ ಇದು ನಾನು ಹೇಳುವಾಗ ಹೇಳ್ತೀನಿ ಇದು ಬನ್ನಂಜಿ ಅವರೇ ಹೇಳಿದ್ದಾರೆ ಅಂತ ಹೇಳಿ ನಾನು ಬನ್ನಂಜಿ ಅವರು ಹೇಳಿದ್ದನ್ನು ಹೇಳಿ ಅವರದೇ ವರ್ಡ್ಸ್ ಹಾಕ್ಬೇಕಂದ್ರೆ ಕೊಟೇಶನ್ ಹಾಕಿ ಹಾಗೆ ಹಾಗೆ ತತ್ವತ್ತಾಗಿ ಹೇಳಿ ಹೀಗೆ ಹೇಳಿದ್ದಾರೆ ಅಂತ ಹೇಳ್ತೀನಿ. ಬಟ್ ಶಾಸ್ತ್ರದಲ್ಲಿ ಹೀಗೆ ಬರಲ್ಲ, ಬರೀ ಪ್ಯಾರಾಫ್ರೇಸಿಂಗ್ ಮಾತ್ರ ಬರುತ್ತೆ. ಯಾರು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಇನ್ನೊಬ್ಬರ ವಚನಗಳ ಇನ್ನೊಬ್ಬರ ಒಪಿನಿಯನ್ಸ್ ಯಾವ್ದು ಪ್ರಿವೆಲೆಂಟ್ ಆಗಿ ಏನೇನ್ ತಪ್ಪು ಕಲ್ಪನೆಗಳೆಲ್ಲ ಇರುತ್ತೋ ಅದೆಲ್ಲ ತೆಗೆದು ಇಲ್ಲೇ ಹಾಕೋದು. ಈ ಒಂದು ಮಹಾಭಾರತ ಮತ್ತು ರಾಮಾಯಣ ಭಾಗವತದಲ್ಲೇ ಈ ತರ ರೀತಿಯಿಂದ ಹಾಕೋದು ನಾವು. ಇದು ಹಾಕಿದಾಗೆ ಇದು ಬಂದು ಅವಾಗ ಸರಿಯಾಗಿ ಅರ್ಥ, ಓಹೋ ಇದು ದರ್ಶನ ಭಾಷೆ. ದರ್ಶನ ಅಂದ್ರೆ ಪರರ ದರ್ಶನ, ಅವರು ದರ್ಶನ ಅಂದ್ರೆ ಹೇಗೆ ನೋಡಿದ್ದ, ಹೇಗೆ ನಾವು ನೋಡ್ತೀವಿ ಹಾಗೆ ಬರೆಯೋದು. ಒಂದು ಕಡೆ ಹೋಗ್ತೀವಿ, ಒಂದನ್ನ ನೋಡ್ತೀವಿ, ಅದನ್ನ ಬರಿತೀವಿ. ನೋಡಿದ್ದೆಲ್ಲ ಸತ್ಯವಾಗಿರಬೇಕು ಅಂತ ಅವಶ್ಯ ಇಲ್ಲ. ಆ ಕಮ್ಯುನಿಟಿಲಿ ಹಾಗಾಗಲ್ಲ, ತಪ್ಪು ತಪ್ಪು ತಿಳ್ಕೊಂಡು ಮಾಡ್ತಾರೆ, ಈಗೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬರೆಯೋದು. ಇದಕ್ಕೆ ದರ್ಶನ ಭಾಷಾ ಅಂತ ಹೇಳ್ತಾರೆ. ಸೊ ಇನ್ನೊಂದು ಬಂದು ಗುಹ್ಯ ಭಾಷೆ ಅಂತ ಹೇಳ್ತಾರೆ. ಗುಹ್ಯ ಭಾಷೆ ಅಂದ್ರೆ ಇಟ್ ಈಸ್ ಅ ಕೋಡೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಗುಹ್ಯ ಭಾಷೆ ಅಂತ ಹೇಳ್ತಾರೆ. ಗುಹ್ಯ ಭಾಷೆಗೆ ಆಚಾರ್ಯ ಹಿಂಸೆಲ್ಫ್ ಅದು ತಂತಸಾರ ಸಂಗ್ರಹದಲ್ಲಿ ಒಂದೇ ವರ್ಡ್ಲಿ ಹೇಳ್ತಾರೆ. ಏನೋ ಮರ್ತಾ ಇತ್ತು, ಗಣೇಶನ ಕ್ಷಿಪ್ರಪ್ರಸಾದ ಅದು ಹೇಳುವಾಗ ಅದನ್ನ ರಿವರ್ಸ್ ಮಾಡಿ ಹೇಳ್ತಾರೆ. ಅದು ಒಂದು. ಇನ್ನೊಂದು ಬಂದು ಇದಲ್ಲಿ ಬರುತ್ತೆ ಡೀಪರ್ ಇನ್ಸೈಡ್ ಮೀನಿಂಗ್. ಒಂದು ವರ್ಡ್ ಇರೋದು ಅರ್ಜುನ ಅಂತ ಹೇಳೋದು, ಅರ್ಜುನ ಅಂತ ಹೇಳುವಾಗ ಅದು ಅರ್ಜುನನ್ ಇರಲ್ಲ. ಅರ್ಜುನ ಅಂತ ಹೇಳೋದು ಬಿಳಿ ಬಣ್ಣದವ ಆರ್ ಶುಭ್ರವಾದ ಕ್ಯಾರೆಕ್ಟರ್ ಇರುವವನು. ಸೊ ಭೀಮಸೇನ ಹೀಗೆ ಅರ್ಥ ಬರುತ್ತೆ. ಇನ್ನೊಂದು ಪ್ರಸಿದ್ಧವಾದ ಇದು ವಾದಿರಾಜರೇ ಕೊಡ್ತಾರೆ, ಒಂದು ಇಡೀ ಶ್ಲೋಕವನ್ನ ಅವ್ರು ಕೊಡ್ತಾರೆ. ಅಲ್ಲಿ ಅಲ್ಲಿ ಒಂದು ಹೇಗಿದೆ ಅಂದ್ರೆ ಅದು ಹೇಳ್ತಾರ ಅವರು ನದೀಜ ಹೇಳ್ತಾರೆ ನದಿ ಇದು ಹೇಳುವಾಗ ಹೇಳ್ತಾರೆ ಯಥಾ ನದೀ ಜಲಂ ಕೇಶವನಾರಿ. ಇದು ಪೂರ್ತಿ ವರ್ಷ ಹಾಗೆ ಹೋಗುತ್ತೆ. ಯಥಾ ನದೀ ಜಲಂ ಕೇಶವನಾರಿ, ಇದು ಏನಿದೆ ಮೀನಿಂಗ್ ಹೇಗೆ ನಾವು ಟ್ರಾನ್ಸ್ಲೇಟ್ ಮಾಡಿ, ಯಥಾ ಹಾಗೆ ನದೀ ಜಲ ನದಿಯ ನೀರು ಕೇಶವನಾರಿ. ಕೇಶವನಾರಿ ಅಂದ್ರೆ ಆ ಒಂದು ಏನ್ ಹೇಳೋದು ಆ ಒಂದು ಧ್ವಜ ಒಂದು ಹೆಂಗಸನ ಧ್ವಜ ಅರ್ಥನೇ ಆಗಿಲ್ಲ. ಹಾಗೆ ನದಿ ನೀರು ಹಾಗೆ ಒಂದು ನಾರಿ ರೂಪವಾದ ಧ್ವಜ ಅಂತ ಆಗತ್ತೆ. ಇದನ್ನ ಓದೋದು ಹೀಗೆಲ್ಲ ಯಥಾ ನದೀ ಜಲಂ ಕೇಶವನಾರಿ, ಮೂರೇ ವರ್ಡ್ಸ್ ಯಥಾ ನದೀ ಜಲಂ ಕೇಶವನಾರಿ. ಹೀಗೆ ಸ್ಪ್ಲಿಟ್ ಹೀಗಿಲ್ಲ ಅಂತ ಹೇಳ್ತಾರೆ ವಾದಿರಾಜರು. ಇದನ್ನ ಹೇಗೆ ಓದಬೇಕಂದ್ರೆ ಯಥಾ ನದೀಜ, ನದೀ ಜಲಮಲ್ಲ, ಜ ಸೆಪರೇಟ್ ಮಾಡಿ, ಯಥಾ ನದೀಜ. ನದೀಜ ಅಂದ್ರೆ ಇಲ್ಲಿ ನದೀಜ ಅಂದ್ರೆ ನದಿ, ಗಂಗೆ ನದಿಯಿಂದ ಹುಟ್ಟಿದವನು ಅಂದ್ರೆ ಸಂಬೋಧನ ಭೀಷ್ಮರಾಜನನ್ನ ಸಂಬೋಧನೆ ಮಾಡೋದು. ನದೀಜ ಅಂದ್ರೆ ಭೀಷ್ಮ, ನದೀಜ ಅದೊಂದು ನದಿ ಜಲಮಲ್ಲ. ಸೊ ನದೀಜ ಲ ಇದೆ ನೋಡಿ, ಅದನ್ನ ಲಂಕೇಶ ಯಥಾ ನದಿಜ ಲಂಕೇಶ ವನನಾರಿ ಕೇತುರ್ ಅಂತ ಅಕ್ಷರಗಳನ್ನ ಬೇರೆ ಬೇರೆ ಕಡೆ ಪಾಸ್ ಕೊಟ್ರೆ ಏನಾಗತ್ತೆ? ಇದಕ್ಕೆ ಅರ್ಥ ಏನು ಬರತ್ತಂದ್ರೆ, ಹೇ ಭೀಷ್ಮನೇ, ಲಂಕೇಶನ ಲಂಕೇಶನಾದರ ರಾವಣನ ವನಾರಿ ವನ ಅಂದ್ರ ಅಶೋಕ ವನವನ್ನ ಅರಿ ವನವನ್ನ ಸಂಹಾರ ಮಾಡಿದವನು. ವನಾರಿ ಅಂದ್ರೆ ವನವನ್ನ ಸಂಹಾರ, ಲಂಕೇಶ ರಾವಣನನ್ನ ವನವನ್ನ ಸಂಹಾರ ಮಾಡಿದವನು ಯಾರು? ಹನುಮಂತ. ಹನುಮಂತ ಕೇತುರ್, ಕೇತು ಅಂದ್ರೆ ಅದನ್ನೇ ಧ್ವಜವಾಗಿ, ಅದನ್ನೇ ಒಂದು ಫ್ಲಾಗ್ ಆಗಿ ಇಟ್ಟುಕೊಂಡಿರುವಂತ ಅರ್ಜುನ ನಾಗಾರಿಸುವನು ಅಂದ್ರೆ ಆ ಒಂದು ಅರ್ಜುನ, ಅದು ಇಂದ್ರನ ಮಗ ಅರ್ಜುನ, ಅವನು ಬರ್ತಾ ಇದ್ದಾನೆ ಅಂತ. ಇದು ಕಾಂಟೆಕ್ಸ್ ಏನಾಗತ್ತೆ ಅಂದ್ರೆ, ಅಲ್ಲಿ ಇರುವಂತ ಆ ಒಂದು ವರ್ಣನ, ಅರ್ಜುನ ಬರ್ತಾ ಇದ್ದಾನ, ಅರ್ಜುನ ಬರುವಂತ, ಅರ್ಜುನ ಬರ್ತಾ ಇದ್ದಾನ ಅಂತ ಅಲ್ಲಿ ಇಲ್ಲ. ಅರ್ಜುನನಲ್ಲಿ ಮೇಲೆ ಆ ಹನುಮಂತ ದೇವರ, ಇದು ಮಹಾಭಾರತದಲ್ಲೇ ಬರುತ್ತೆ, ಆ ಧ್ವಜದಲ್ಲಿ ಇರುವಂತ ಅರ್ಥ ಬರುತ್ತೆ. ಬಟ್ ಅದನ್ನ ಬರೆಯುವಾಗ ಹೇಗೆ ಬರೆದಿದ್ದಾರೆ ಅಂದ್ರೆ, ಯಥಾ ನದೀಜಲಂ ಕೇಶವನಾರಿ ಕೇತುರ್ ಅಂತ, ಅದು ಅರ್ಥನೇ ಆಗೋದಿಲ್ಲ. ಇದನ್ನು ಬಂದು ಗುಹ್ಯ ಭಾಷೆ ಅಂತ ಅದರ ಹೆಸರು ಕೊಟ್ಟಿದ್ದಾರೆ. ಸೊ ಹೀಗೆ ಮೂರು ಭಾಷೆಗಳನ್ನ ಹೀಗೆ ತಿಳ್ಕೊಬೇಕಂತ, ತಿಳ್ಕೊಂಡು ಅದಕ್ಕೆ ಅರ್ಥ ಮಾಡಬೇಕಂತ. ಇದು ಮಾತ್ರ ಅಲ್ಲ, ಇನ್ನೊಂದು ಮುಖ್ಯವಾಗಿ ಹೇಳ್ತಾರೆ ಇಲ್ಲಿ ಏನಂದ್ರೆ, ಇದು ಮೂರು ಅಲ್ಲ, ಇದು ಜೊತೆಯಲ್ಲಿ ಇನ್ನೊಂದು ಈಚ್ ಒನ್ ಇದ ನೋಡಿ, ಇದು ಮೂರು ಸಮಾಧಿ ಗುಹ್ಯ ದರ್ಶನ ಭಾಷಾ ಅಂತ ಇದೆ ನೋಡಿ, ಇದು ಬಂದು ಇನ್ನು ಮೂರು ಲೇಯರ್ಸ್ ಲಿ ಬರುತ್ತೆ ಅಂತ ಹೇಳ್ತಾರೆ. ಇದು ಏನು ಮೂರು ಲೇಯರ್ಸ್ ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಅದೇ ಹೇಳ್ತಾರೆ. ಒಂದು ಬಂದು ಮನ್ವಾದಿ ಆಸ್ತಿಕ್ಯಾದಿ ಉಪರಿಚರಾದಿ ಅಂತ ಹೇಳ್ತಾರೆ. ಇದು ಏನರ್ಥ, ಮನ್ವಾದಿ ಅಂದ್ರೆ ಏನು, ಆಸ್ತಿಕಾದಿ ಅಂದ್ರೆ ಏನು ಅಂದ್ರೆ, ಆಸ್ತಿಕ ಆಸ್ತಿಕಾದಿ ಅಂದ್ರೆ ಇಲ್ಲಿ ಆಸ್ತಿಕ ಪರ್ವದಿಂದ ಅದು ಶುರು ಅಲ್ಲ ಬರುತ್ತೆ, ಮಹಾಭಾರತದಲ್ಲಿ ಇದೆ ಅದನ್ನೇ ಇಟ್ಟುಕೊಂಡು ಅಂತ ಕೆಲವರು ಅರ್ಥ ಬರೀತಾರೆ. ಅದು ಆಸ್ತಿಕ ಪರ್ವ ಇರೋದು ಒಂದು ಚಿಕ್ಕ ಪರ್ವ, ಅದು ಇಟ್ಸ್ ಅ ವೆರಿ ಟೈನಿ ಒನ್, ಸೊ ದಟ್ ಈಸ್ ನಾಟ್ ಅ ಬಿಗ್ ಥಿಂಗ್ಸ್ ಅಂತ ನಮ್ಮ ಆಚಾರ್ಯರು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ, ವಾದರಾಜರು ಮಾಡ್ತಾರೆ. ಹೇಳುವಾಗ ಆಸ್ತಿಕ ಅಂದ್ರೆ ಏನ್ ಅರ್ಥ ಅಂದ್ರೆ, ಅಸ್ಥಿ ಇತಿ, ಏನ್ ಅಸ್ಥಿ ಇತಿ, ಇದ ಅಂತ ತಿಳ್ಕೊಳ್ಳುವನು, ಏನ್ ಇದ ಅಂತ ತಿಳ್ಕೊಳ್ಳುವನು ಇವನಾಗ್ತಾನೆ ಅಂದ್ರೆ, ದೇವರು ಇದ್ದಾನೆ ಅಂತ ತಿಳ್ಕೊಳ್ಳೋದು, ದೇವರು ಇದ್ದಾನೆ. ಆಮೇಲೆ ನಮ್ಗೆ ಕಣ್ಣಿಗೆ ಕಾಣದೆ ಇರುವಂತ ಸ್ವರ್ಗ ಮುಂತಾದ ಲೋಕಗಳು ಇವು ಎಲ್ಲವೂ ಇದ ಅಂತ, ಹೀಗೆ ಇದ ಅಂತ ಯಾರು ತಿಳ್ಕೊಳ್ತಾನೋ ಅವನು ಆಸ್ತಿಕ. ದೇವರಿದಾನ, ದೇವತೆಗಳಿದ್ದಾರೆ, ನಾವು ಮಾಡಿದ ಪುಣ್ಯ ಪಾಪಕ್ಕೆ ತಕ್ಕಂತೆ ಸ್ವರ್ಗ ನರಕಗಳು ಇದೆ, ಇದ ಅಂತ ತಿಳ್ಕೊಳ್ಳುವನು ಆಸ್ತಿಕರಾಗ್ತಾರೆ. ಸೊ ಯಾರು ಏನಿದು ಮಹಾಭಾರತದಲ್ಲಿ ಇರುವಂತ ಈ ಕತೆ ಯಾರ್ದು ಅಂದ್ರೆ ಆಸ್ತಿಕರು. ಯಾರು ಆಸ್ತಿಕರು ಅಂದ್ರೆ ಮೈನ್ ಆಗಿರುವವರು ಪಾಂಡವರೇ ಆಗ್ತಾರೆ. ಸೊ ಈ ಪಾಂಡವರ ಕಥೆಯನ್ನ, ಪಾಂಡವರ ಬಗ್ಗೆ, ಪಾಂಡವರದ್ದು ತಿಳ್ಕೊಳ್ಳೋದು ಆಸ್ತಿಕ. ಆಸ್ತಿ ಅಂದ್ರೆ ಪಾಂಡವರಿಗೆ, ಅರ್ಜುನಾದಿಗಳಿಗೆ, ಭೀಮಸೇನಾದಿಗಳಿಗೆ ಅವರು ಮಾಡಿದ್ದಂತ, ಯಾಕೆಂದ್ರೆ ಇವರೆಲ್ಲ ಆಸ್ತಿಕರು, ದೇವರು ಇದ್ದಾರಂತ ನಂಬಿದ್ದವರು, ಇವರು ಪರವಾಗಿ ಇದನ್ನ ತಿಳ್ಕೊಳ್ಳೋದು ಆಸ್ತಿಕಾದಿ ಆಗತ್ತೆ. ಆಮೇಲೆ ಮನ್ವಾದಿ ಅಂತ ಬರುತ್ತಲ್ಲ, ಮನ್ವಾದಿ ಅಂದ್ರೆ ಏನರ್ಥ ಅಂದ್ರೆ ಹೇಳ್ತಾರೆ, ಮನ್ವಾದಿ ಅಂದ್ರೆ ಇಲ್ಲಿ ಏನಂದ್ರೆ, ಮನ್ವಾದಿ ಅಂದ್ರೆ ಏನೋ ಸ್ವಯಂಭೂಮನು ಅಂತ ಹೇಳ್ತಾರೆ. ಸ್ವಯಂಭೂಮನು ಪ್ರಸಂಗವೇ ಇಲ್ಲಿ ಏನೋ ಒಂದು ಎರಡು ಕಡೆ ಬರುತ್ತೆ ಏನೋ, ಮಹಾಭಾರತದಲ್ಲಿ ಇಲ್ಲ. ಸೊ ಮನ್ವಾದಿ ಅಂದ್ರೆ ಇಲ್ಲಿ ಬರುವಂತ ಆ ಒಂದು ಕ್ಯಾರೆಕ್ಟರ್ಸ್ ಮೂಲಕವಾಗ ಬಂದ ಆ ಒಂದು ವರ್ಚ್ಯೂಸ್, ಅವರಲ್ಲಿ ಇರುವಂತ ಕಥೆಯನ್ನ ನಾವು ಓದೋವಾಗ ಅವರಲ್ಲಿ ಇರುವಂತ ಗುಣಗಳು, ಅಲ್ಲಿ ಅವರು ತೋರಿಸಿದ ಗುಣಗಳನ್ನ ಚಿಂತನೆ ಮಾಡೋದು. ಯಾವುದು ಗುಣ ಅಂದ್ರೆ, ಯುಧಿಷ್ಠಿರ ಅಂತ ಬಂದಾಗ ಯುಧಿಷ್ಠಿರನಲ್ಲಿ ಇರುವಂತ ಗುಣ, ಆ ಒಂದು ಧರ್ಮ ಅಂಬೋ ಗುಣವನ್ನ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಭೀಮಸೇನ ಅಂತ ಹೇಳುವಾಗ ಅವನಲ್ಲಿ ಬಂದು ಏನು ಹತ್ತು ಗುಣಗಳು ನಾವು ಪ್ರಸಿದ್ಧವಾಗಿ ಅದನ್ನ ನೋಡ್ತೀವಿ. ಭಕ್ತಿ ಜ್ಞಾನ ಭಕ್ತಿ ವಿಷ್ಣುವಿನಲ್ಲಿ ಎಲ್ಲೆಲ್ಲಿ ಆ ಒಂದು ಭೀಮಸೇನನ ಕತೆ, ಭೀಮಸೇನನ ಪ್ರಸಂಗ ಎಲ್ಲೆಲ್ಲೆಲ್ಲ ಬರುತ್ತೋ ಭಾರತದಲ್ಲಿ, ಅದಲ್ಲಿ ಆ ಭಕ್ತಿ ಅವರಲ್ಲಿ ಇರುವಂತ ಹತ್ತು ಗುಣ ಭಕ್ತಿಯನ್ನ ನೋಡಬೇಕು. ಆಮೇಲೆ ಆ ಜ್ಞಾನವನ್ನ, ಭಕ್ತಿ ಮತ್ತು ಜ್ಞಾನವನ್ನ ಅಲ್ಲಿ ನೋಡಬೇಕು. ಜ್ಞಾನ ಅಂದ್ರೆ ಇಲ್ಲಿ ಏನು, ಭಕ್ತಿ ಆಯ್ತು. ಜ್ಞಾನ ಅಂದ್ರೆ ಏನು ಅಂದ್ರೆ ತತ್ವಜ್ಞಾನವನ್ನ ನೋಡಬೇಕು ಅಂತಾರೆ, ತತ್ವಜ್ಞಾನವನ್ನ ನೋಡಬೇಕು. ಆಮೇಲೆ ತತ್ವಜ್ಞಾನದಿಂದ ಕೂಡಿರುವಂತ ಆ ವೈರಾಗ್ಯವನ್ನ ನೋಡಬೇಕು ಅಂತ ಹೇಳ್ತಾರೆ. ವೈರಾಗ್ಯ ನೋಡಬೇಕು. ವೈರಾಗ್ಯ ಆದ ಮೇಲೆ ಪ್ರಜ್ಞೆ ಅಂತಾರೆ. ಪ್ರಜ್ಞೆ ಅಂದ್ರೆ ಏನು ಅಂದ್ರೆ ಪ್ರಜ್ಞೆ ಅಂದ್ರೆ ಪ್ರಕೃಷ್ಟವಾದ ಜ್ಞಾನ ಅಂತ ಒಂದು ಅರ್ಥ ಇದೆ. ಇಲ್ಲಿ ಏನಂದ್ರೆ ಪ್ರಜ್ಞೆ ಅಂದ್ರೆ ಅವರ ಜ್ಞಾನ ಗ್ರಹಣ, ಭಗವಂತನ ವಿಷಯ ಏನೇ ಗ್ರಹಣ ಮಾಡೋದ್ರಲ್ಲಿ ಅತೀ ಫಾಸ್ಟ್, ವೆರಿ ಕ್ವಿಕ್, ಲೈಟ್ನಿಂಗ್ ಸ್ಪೀಡ್ ಅಂತ ನಮ್ಗೆ ಗೊತ್ತಿರೋದು. ಲೈಟ್ನಿಂಗ್ ಸ್ಪೀಡ್ ಅದಕ್ಕಿಂತ ಮಿಂಚಕ್ಕಿಂತ ಒಂದು ಅತೀ ಒಂದು ಫಾಸ್ಟ್ ಆಗಿ ಗ್ರಹಣ ಮಾಡುವಂತ ಶಕ್ತಿ, ಅದಕ್ಕೆ ಪ್ರಜ್ಞೆ ಅಂತ ಹೇಳ್ತಾರೆ. ಆಮೇಲೆ ಮೇಧಾ ಶಕ್ತಿ, ಇದನ್ನ ನಾವ್ ಯಾಕೆ ಹೇಳ್ಬೇಕಂದ್ರೆ ನಮ್ಮಲ್ಲಿನೂ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಇದೆಲ್ಲ ಬರಬೇಕಲ್ಲ, ಅದಕ್ಕೆ ಹೇಳ್ತಾರೆ. ಮೇಧಾ ಶಕ್ತಿ ಅಂದ್ರೆ ಹೇಳೋದು ಬಂದ ಅತೀ ಶೀಘ್ರ ನಾವು ಏನೋ ಪಾಠ ಕಲಿತಾ ಇದ್ದೀವಿ, ಒಂದು ಪ್ರವಚನದಲ್ಲಿ ಕೇಳ್ತಾ ಇದ್ದೀವಿ, ಗ್ರಹಣ ಏನೋ ಆಗತ್ತೆ. ಗ್ರಹಣ ಆದ ಗ್ರಹಣ ನಮ್ಮಲ್ಲಿ ಉಳಿಯಬೇಕು. ಗ್ರಹಣ ಧಾರಣ ಪಟುತ್ವ ಅಂತ ಹೇಳ್ತಾರೆ. ಸೊ ಇದನ್ನ ಮೇಧಾಶಕ್ತಿ ಅಂತ ಕರೀತಾರೆ. ಅದಾದ ಮೇಲೆ ಧೃತಿ ಅಂತ. ಧೃತಿ ಅಂದ್ರೆ ಏನು ಅಂದ್ರೆ ಆ ಒಂದು ಧೈರ್ಯ ಇರಬೇಕು. ಯಾರೇನ್ ಹೇಳ್ತಾರೋ ಅದಿಲ್ಲ, ಧೈರ್ಯ, ನಮ್ಮ ಕನ್ವಿಕ್ಷನ್ ಅಲ್ಲಿ ನಮ್ಗೆ ಧೈರ್ಯ ಇರಬೇಕು, ಅದಕ್ಕೆ ಧೃತಿ ಅಂತ ಹೇಳ್ತಾರೆ. ಆಮೇಲೆ ಧೃತಿ ಸ್ಥಿತಿ. ಸ್ಥಿತಿ ಅಂದ್ರೆ ಯಾವತ್ತು ಏಕಪ್ರಕಾರವಾಗಿ ಇರೋದು, ಚೇಂಜ್ ಆಗೋದ್ರೆ ಇವತ್ತು ಈ ಸ್ಥಿತಿ ನಾಳೆ ಬೇರೆ ಸ್ಥಿತಿ ಅಂತ ಆಗಬಾರದು. ಯಾವತ್ತು ಅವರ ವಾಯುದೇವರ ಚಿಂತನೆ ನಾವು ಮಾಡುವಾಗ ವಾಯುದೇವರಲ್ಲಿ ಯಾವತ್ತು ಅಂದ್ರೆ ಅವ್ರ ಸ್ವಭಾವದಲ್ಲೇ ಯಾವತ್ತು ಅವ್ರು ಹುಟ್ಟಿ ಎಷ್ಟೆಷ್ಟು ದೀರ್ಘಕಾಲ ಮಾಡ್ತಾರೆ, ಈ 10 ಗುಣಗಳು ಯಾವತ್ತು ಅವ್ರ ಸ್ವಭಾವದಲ್ಲಿನೂ ಇದೆ. ಅದನ್ನ ಅವ್ರ ವೃತ್ತಿಜ್ಞಾನ ಮತ್ತು ಅವ್ರ ಪ್ರಭಾವ ಎಲ್ಲದರಲ್ಲಿನೂ ಅವ್ರದ್ದು ಇರತ್ತೆ. ಯಾಕಂದ್ರೆ ನಮ್ಮ ಸ್ವಭಾವದಲ್ಲಿ ಎಲ್ಲ ಒಳ್ಳೇದಿದ್ರು ಒಂದೊಂದು ಯಾವತ್ತು ಸಂಸಾರದಲ್ಲಿ ಅದು ವ್ಯಕ್ತನೇ ಆಗೋದಿಲ್ಲ, ಅವ್ರಿಗೆ ವ್ಯಕ್ತ ಆಗಿದೆ. ಅವ್ರಿಗೆ ಮೇಧಾ ಧೃತಿ ಸ್ಥಿತಿ ಏಕಪ್ರಕಾರವಾಗಿ ಅವ್ರಿಗೆ ಇರತ್ತೆ. ಮತ್ತು ಯೋಗ ಅಂದ್ರೆ ಅದು ಯಾವತ್ತು ಹೊಂದಾಣಿಕೆ ಭಗವಂತನಲ್ಲಿ. ಏನೇ ಅಕ್ಷರ, ಏನೇ ಶಬ್ದ, ಏನೇ ಹೇಳಿದ್ರು ಅವರು ಅದನ್ನ ಸಮವಾಗಿ, ಸಮಾನ ಅಂತ ಅದಕ್ಕೆ ಕರೀತಾರೆ. ಸಮವಾಗಿ ಅಂದ್ರೆ ಯಾವ ಶಬ್ದವೂ ದೇವರಲ್ಲಿ ಅನ್ವಯ ಮಾಡುವಂತದ್ದು, ಎಲ್ಲ ಶಬ್ದವನ್ನು ದೇವರಲ್ಲಿ ಅನ್ವಯ ಮಾಡುವಂತ ಒಂದು ತಾಕತ್ತು. ಅಂದ್ರೆ ಇದು ಬರೀ ಹೇಳೋದು ಮಾತ್ರ ಅಲ್ಲ, ನನ್ನಲ್ಲಿ ಇದ್ದು ನಿಮ್ಮಲ್ಲಿ ಇದ್ದು ನಮ್ಮ ಮೂಲಕ ಒಂದು ಶಬ್ದವನ್ನ ನುಡಿಸ್ತಾ ಇದ್ದಾರೆ. ನಮ್ಗೆ ಏನೋ ಚೂರು ಚಾರು ಅರ್ಥ ಆಗತ್ತೆ, ಬಟ್ ನುಡಿಸುವಂತ ವಾಯುದೇವರಲ್ಲಿ ಅದು ಸಮವಾಗಿ, ಪೂರ್ಣವಾಗಿ, ಬೃಹತ್ತಾಗಿ, ಅದು ಭಗವಂತನನ್ನಲ್ಲೇ ಚಿಂತನೆ ಮಾಡಿ ಅವರು ನೋಡ್ತಾ ಹೇಳ್ತಾರಂತ, ಅದಕ್ಕೆ ಯೋಗ ಇರತ್ತ. ಆಮೇಲೆ ಪ್ರಾಣ ಅಂತ. ಪ್ರಾಣ ಅಂದ್ರೆ ಆ ಒಂದು ಶಕ್ತಿ, ಪ್ರಕೃಷ್ಟ ಅಣಚೇಷ್ಟ ಅಂದ್ರೆ, ಅಣಚೇಷ್ಟ ಅಂದ್ರೆ ವ್ಯಾಪಾರ ಮಾಡುವುದಕ್ಕೆ ನಮ್ಗೆ ಶಕ್ತಿ ಬೇಕು. ನಮ್ಗೆಲ್ಲ ಶಕ್ತಿನೇ ಇರೋದಿಲ್ಲ. ದೇವದೇಗಳು ಬಂದಾಗಲೂ ಅವ್ರು ಹೇಳ್ತಾರೆ, ಅವರಿಗೆ ಪೋರ್ಟ್ಫೋಲಿಯೋಸ್ ತಂದಾಗ ಸೂರ್ಯನಿಗೆ ನಿನ್ಗೆ ಉದಿಸುವಂತ ಕೆಲಸ ಅಂದ್ರೆ ಉದಿಸ್ತಾನ ಮುಳುಗುತ್ತಾನೆ, ಹೀಗೆ ಇರುತ್ತೆ. ಮೀನ್ಸ್ ಸೀಮಿತ ಲೆವೆಲ್ಲಿ ತಕೊಂಡ್ರೆ ಇವರಲ್ಲಿ ಅಂತದ್ದು ಯಾವುದೂ ಇಲ್ಲ. ಪ್ರಾಣಶಕ್ತಿಯಲ್ಲಿನೂ ಇಲ್ಲ, ಇವರಲ್ಲಿನೂ ಇಲ್ಲ. ಆ ಚೇಷ್ಟ ಅಂದ್ರೆ ಚಲನ, ಪ್ರಾಣ ಅಂದ್ರೆ ಚಲಿಸುವಂತದ್ದು. ಈ ಚಲಿಸುವಂತದ್ದು ನ್ಯಾಯ ತಿಳ್ಕೊಂಡು ಜ್ಞಾನ ರೂಪವಾಗ ಚಲಿಸುವಂತದ್ದು ಎಂಬುದು ಯಾವತ್ತು ಇರತ್ತೆ, ಎಲ್ಲರನ್ನೂ ಪ್ರೇರಣೆ ಮಾಡ್ತಾ ಇರತ್ತೆ. ಈ ಸಂಸಾರ ಅವಸ್ಥೆಯಲ್ಲಿ ಎಲ್ಲರಿಗೂ ಪ್ರೇರಣೆ ಮಾಡ್ತಾನೆ ಇರ್ತಾನೆ ಅವನು. ಸೊ ಅದಕ್ಕೆ ಪ್ರಾಣ ಅಂತಾರೆ. ಆಮೇಲೆ ಅದಕ್ಕೆ ಬೇಕಾದ ಬಲ ಅಂತಾರೆ. ಬಲ ಅಂದ್ರೆ ಆ ದೇಹಬಲ ಇದೆ, ಮನೋಬಲ ಇದೆ, ಜ್ಞಾನ ಬಲ ಇದೆ, ಎಲ್ಲವೂ ಇವರಲ್ಲಿ ಇದೆ. ಸೊ ಈ 10. ಸೊ ಎಲ್ಲೆಲ್ಲಿ ವಾಯುದೇವರು ಅಂತ ಎಲ್ಲೆಲ್ಲಿ ಬರುತ್ತೋ, ಭೀಮಸೇನ ಅಂತ ಎಲ್ಲೆಲ್ಲಿ ಬರುತ್ತೋ, ಆವಾಗೆಲ್ಲ ಈ ಒಂದು ಕ್ವಾಲಿಟೀಸ್ ಅನ್ನ ತಿಳ್ಕೊಳ್ಳೋದು ಬನ್ವಾದಿ ಆಗುತ್ತೆ. ಅರ್ಜುನ ಅಂದ್ರೆ ನಾವು ನೋಡಿದೀವಿ, ಅರ್ಜುನ ಅಂದ್ರೆ ಶ್ರವಣ ಮನನ. ನಾವು ಕೇಳೋವಾಗ ನಮ್ಗೆ ಅರ್ಜುನ ಇಂದ್ರನ ಅನುಗ್ರಹ ನಮ್ಗೆ ಬೇಕು, ಇಂದ್ರ ಪುತ್ರನಾದಂತ ಅರ್ಜುನನ ತಿಳ್ಕೊಳ್ಳುವಾಗ ಇಂದ್ರನ ಚಿಂತನೆ. ಸೊ ಶ್ರವಣ ಮನನ, ಶ್ರವಣ ಮಾಡೋದು, ಅದನ್ನ ಮನನ ಮಾಡೋದು, ಇಟ್ಟ ಮನನವನ್ನ ಆ ಒಂದು ಒಳಗಣಿಂದ ನಾವು ಅದು ಧ್ಯಾನ ಮಾಡೋದು, ಇದಕ್ಕೆ ಅರ್ಜುನ ಆಗ್ತಾನೆ. ನಕುಲ ಅಂಬೋದು ವಿನಯ. ಯಾವಾಗಲೂ ಜ್ಞಾನ ಸರಿಯಾಗಿದ್ರೆ ಅಲ್ಲಿ ವಿನಯ ಬಂದೇ ಬರುತ್ತೆ. ಯಾಕಂದ್ರೆ ನಾವು ಏನೇ ಇಲ್ಲ ಅಂತ ತಿಳ್ಕೊಂಡಿರ್ತೀವಿ. ಇವಾಗ ದೇವರು ನಮ್ಮಿಂದ ನುಡಿಸ್ತಾ ಇದ್ದಾನೆ, ನೆಕ್ಸ್ಟ್ ಸೆಕೆಂಡ್ ಎಲ್ಲ ಸ್ವಿಚ್ ಆಫ್ ಮಾಡ್ಬೋದು ಅವನು. ಸೊ ನಂದು ಏನಲ್ಲ ಅಂತ ತಿಳ್ಕೊಂಡಾಗೆ ಆಟೋಮ್ಯಾಟಿಕ್ ಆಗ ದಟ್ ವಿನಯ ಕಮ್. ಸೊ ಅದಕ್ಕೆ ನಕುಲ. ಮತ್ತು ಎಲ್ಲವೂ ಇರಬೇಕಂದ್ರೆ ಶೀಲ ಅಂದ್ರೆ ಆ ಒಂದು ಕ್ಯಾರೆಕ್ಟರ್, ಸತ್ಯ ಧರ್ಮ ಅಂದ ಆ ಒಂದು ಪ್ರಾಮಾಣಿಕತೆ, ಅದನ್ನ ಕೊಡುವವನು ಸಹದೇವ. ಸಹವಾಗಿ ಅವನು ಒಟ್ಟಿಗೆ ನಮ್ಮ ಜೊತೆಲಿ ಯಾವತ್ತೂ ಇರಬೇಕು. ಸೊ ಈ ಒಂದು ಚಿಂತನೆಯನ್ನ ಕೊಡ್ತಾರ ದ್ರೌಪದಿ ದೇವಿಗೆ. ಒಂದು ಸರ್ವ ವಿದ್ಯಾಗೆ ಅಭಿಮಾನಿ, ವಿದ್ಯಾ ದ್ರೌಪದಿ ಅಂದ್ರೆ ಅವಳು ವಿದ್ಯಾ. ಸೊ ಹೀಗೆ ಬಂದಾಗ ಇದೆಲ್ಲ ಪಾಂಡವರು ಅಂತ ನಾವು ಚಿಂತನೆ ಮಾಡಿದಾಗೆ ಇವಾಗ ಹೇಳ್ತಾರೆ ಪಾಂಡವರು ಮತ್ತು ಉಳಿದವರು ಇದ್ದಾರಲ್ಲ ಕರ್ಣ ದ್ರೋಣ ಎಲ್ಲ ಇರುವಾಗ ಅವರೆಲ್ಲ ಎಂತದವರು ಅಂದ್ರೆ ಅವರವರ ಕ್ಯಾರೆಕ್ಟರ್ಸ್ ಎಲ್ಲ ಬರುವಾಗ ಅವರೆಲ್ಲ ಒಂದು ಪ್ರತ್ಯೇಕ ಇಂದ್ರಿಯಗಳು, ಇಂದ್ರಿಯಗಳ ನಿಯಾಮಕತ್ವ ಆ ಕರ್ಣನನ್ನ ಬರುವಾಗ ಅವನಿಗೆ ಸಹಸ್ರವರ್ಣನ ಆ ಕೆಟ್ಟ ದೈತ್ಯನ ಆವೇಶ ಇಲ್ಲದೆ ಇರುವಂತ ಜಾಗೆಯಲ್ಲಿ ಆವಾಗ ಆ ಕಣ್ಣು, ಈ ಕಣ್ಣು ಒಳ್ಳೇದು ಕೆಟ್ಟದ್ದು ಎರಡು ಆಗತ್ತಲ್ಲ, ಸೊ ಸಹಸ್ರವರ್ಣ ಮುಂತಾದವನ ಆವೇಶ ಇದ್ದಾಗ ಅವನು ತಪ್ಪು ಮಾಡೋದು ಅದೆಲ್ಲ ಇರುತ್ತೆ. ಸೊ ಕರ್ಣನನ್ನ ಒಂದು ಕರ್ಣ ಮತ್ತು ದ್ರೋಣ ಬಂದು ಕಿವಿಗೆ, ಮತ್ತು ಅಭಿಮನ್ಯು ಬಂದು ಅಭಿಮನ್ಯು ಮನಸ್ಸಿಗೆ, ಮತ್ತು ಉಳಿದವರಿಗೆ ಭೀಷ್ಮನ ಬಂದಾಗ ಅವನೆಲ್ಲ ವಾಕ್, ಬಸುಗಳಲ್ಲಿ ಒಬ್ಬನವನು ಅಗ್ನಿ, ಸೊ ಅದಕ್ಕೆ ವಾಕ್ ಅಂತ ಭೀಷ್ಮನನ್ನ ಚಿಂತನೆ ಮಾಡಬೇಕು. ಮತ್ತು ಎಲ್ಲ ಪಾಂಡವರನ್ನ ಸುತ್ತಿ ಯಾರ್ಯಾರೆಲ್ಲ ಅವ್ರಿಗೆ ಜೊತೆಯಲ್ಲಿ ಇದ್ದಾರೆ ಅವ್ರಿಗೆಲ್ಲ ಇವರೆಲ್ಲ ಆಸ್ತಿಕರು ಎಂಬ ಚಿಂತನೆಯಿಂದ ಮಾಡಬೇಕು. ಮತ್ತು ಅವರೆಲ್ಲ ಪುಣ್ಯ ಅಂತ ಚಿಂತನೆ ಬರಬೇಕು. ಪಾಪಕ್ಕೆ ಬಂದಾಗ ಎಲ್ಲೆಲ್ಲಿ ಅವನು ಕಲಿ ದುರ್ಯೋಧನ ಬರ್ತಾನೋ ಅಲ್ಲೆಲ್ಲೆಲ್ಲ ಅವನನ್ನ ದುರ್ಯೋಧನನ ಚಿಂತನೆ ಮಾಡುವಾಗ ಅವನು ಬಂದು ಎಲ್ಲ ಅಜ್ಞಾನದಿಂದ ಏನೇನೇನೆಲ್ಲ ಬರುತ್ತೋ ಎಲ್ಲದಕ್ಕೇನು ಒಂದು ಮೂರ್ತಿ ಅದು ನಾವು ಕಲಿ ಅದೇ ಹಾಗೆ ಅವನು ಆ ದುಶಾಸನ ಬಂದಾಗ ಅವನನ್ನ ಹೇಗೆ ಚಿಂತನೆ ಮಾಡೋದಂದ್ರ ವಿಪರೀತ ಜ್ಞಾನ ಅವನು ಎಲ್ಲೆಲ್ಲಿ ಬರ್ತಾನ ಎಲ್ಲೆಲ್ಲ ವಿಪರೀತ ಜ್ಞಾನ ಅವನು ಅಂತ ಅವನಲ್ಲಿ ಇದ್ದು ಭಗವಂತ ಅದನ್ನ ಅವನು ಕೊಡಿಸ್ತಾ ಇದ್ದಾನಂತೆ ಅದನ್ನ ಚಿಂತನೆ ಮಾಡ್ಬೇಕು. ಅವನನ್ನೇ ಚಿಂತನೆ ಮಾಡಿದ್ರೆ ನಮ್ಗೆ ಪಾಪ ಬರುತ್ತೆ. ಅವನಲ್ಲಿ ಇದ್ದು ಭಗವಂತ ಅಲ್ಲಿನ ಭಗವಂತ ಅವನಿಗೆ ಇದು ಕೊಡಿಸ್ತಾ ಇದ್ದಾನಂತ ಮಾಡ್ಬೇಕು. ಮತ್ತು ಶಕುನಿ ಬರ್ತಾನ, ಶಕುನಿ ಬಂದಾಗ ಅವನಿಗೆ ಅವನು ನಾಸ್ತಿಕ ಯಾವಾಗ್ಲೂ ನಾ ಅಸ್ಥಿ, ಇವ್ರು ಹೇಗೆ ಅಸ್ಥಿ ಆಸ್ತಿಕರು ಅವರು ನಾ ಅಸ್ಥಿ, ದೇವರು ಇಲ್ಲ, ದೇವತೆಗಳಿಲ್ಲ, ಸ್ವರ್ಗ ನರಕ ಅದು ಇಲ್ಲ, ಯಾವುದು ಇಲ್ಲ, ಒಳ್ಳೇದು ಇಲ್ಲ, ಒಳ್ಳೆ ಧರ್ಮ ಇದು ಇಲ್ಲ, ಇಲ್ಲ 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 ಅಂತ ಹೇಳುವನು. ಅವನು ದ್ವಾಪರ ಅವನವತಾರ, ಅವನೇ ಅವನೇ ಶಕುನಿ ಅವನು ಬರ್ತಾನಂತ ಶಕುನಿಯನ್ನ ಹೇಳ್ತಾರ. ಸೊ ಹೀಗೆ ಐ ಥಿಂಕ್ ಎಲ್ಲ ಹೀಗೆ ಇದು ಇವರದೆಲ್ಲ ತಿಳ್ಕೊಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ಮನ್ವಾದಿ ಆದ ಮೇಲೆ ಇನ್ನೊಂದು ಏನು ಅಂದ್ರೆ ಇಷ್ಟೇನಿಲ್ಲಬಾರದು, ಉಪರಿಚರ ಆದಿ ಅಂತ. ಉಪರಿಚರ ಉಪರಿಚರ ಅಂದ್ರೆ ಸರ್ವೇಶಾ ಉಪರಿಚರತೀತಿ ಉಪರಿಚರ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತಲೂ ಮೇಲೆ, ಯಾಕೆಂದ್ರೆ ಯಾವ ನೋಡ್ತಾ ಬಂದಿದೆ ಒಂದೊಂದು ಅಕ್ಷರ ಒಂದೊಂದು ವರ್ಡ್ಸ್ ಒಂದೊಂದು ಆದಾಗ ಅದು ಎಲ್ಲವೂ ಭಗವಂತನೇ ಅಂತ ನಾವು ಓದ್ತಾ ಇದ್ದೀವಿ. ಓದೋದೇ ಅಲ್ಲಿ ಇದ ಇರೋದೇ ಓದ್ತಾ ಇದ್ದೀವಿ. ಸೊ ಹೀಗೆ ಉಪರಿಚರ ಒಂದೊಂದು ಅಕ್ಷರದಿಂದ ಆ ಜೋಡಣೆಯಿಂದ ಎಲ್ಲದಿಂದ ವಾಯುದೇವರು ಮಹಾಭಾರತವನ್ನ ನೋಡುವಾಗ ಅದು ಹೇಳ್ತಾರೆ. ವಾಯು ಮಹಾಭಾರತ ಅಂಬುದು 60 ಲ್ಯಾಕ್ಸ್ ಗ್ರಂಥಗಳು ಅಂತ ಶ್ಲೋಕಗಳು ಇರುವಂತದ್ದು, ಭೂಲೋಕದಲ್ಲಿ ಮನುಷ್ಯರಿಗೆ ಮೀಸಲಿಟ್ಟದ್ದು 1 ಲಕ್ಷ. ಸೊ ಇಷ್ಟಿಲಿನ ಅವರು ನೋಡೋದೇನು, ವಾಯುದೇವರು ಮಧ್ವಾಚಾರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಾಡಿದ್ದಾಗ ಅವ್ರು ನೋಡೋದೇನು, ಎಲ್ಲ ಕಡೆನು ಭಗವಂತ ನೋಡ್ತಾರೆ. ಅದಕ್ಕೆ ಔಪರಿಚರ ಆದಿ ಅಂತ ಹೇಳ್ತಾರೆ. ಉಪರಿಚರ ಅವನು ಉಪರಿಚರ ಸಂಬಂಧಪಟ್ಟದ್ದು, ಔಪರಿಚರ ಆದಿ ಅಂತ. ಸೊ ಹೀಗೆ ಮಹಾಭಾರತದಲ್ಲಿ ಇಷ್ಟೊಂದು ಅರ್ಥಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಮೂರು ಮೂರು ಆಮೇಲೆ ಇನ್ನು ಹೇಳ್ತಾರೆ ಅವರು. ಸೊ ಅದು ನೋಡೋಣ. ಸೊ ವ್ಯಾಕರಣ ಭಾರತ ಭಾರತ ಅಂತ ಇದ್ದಿದೆ, ಅದು ಮಾತ್ರ ಅಲ್ಲ ಅವ್ರಿಗೆ ಹೇಗೆ ಉಪರಿಚರ ಆದಿ ಅಂತ ಹೇಗೆ ಅವ್ರಿಗೆ ನೋಡಕ್ ಆಗತ್ತ ಅಂದ್ರೆ ಹೇಳ್ತಾರೆ. ಅಲ್ಲಿ ಹೇಳುವಾಗ ಹೇಳ್ತಾರೆ ಭಾರತ ಭಾರತ ಅಂತ ಹೇಳುವಾಗ್ಲೆ ಆ ಭಾ ಶಬ್ದಕ್ಕೆ ಬನ್ನಂಜೆ ಆಚಾರ್ಯ ಹೇಳ್ತಾರೆ 32 ಅರ್ಥಗಳು. ಆ ಭಾ ಅಂಬೋ ಶಬ್ದಕ್ಕೆ ನರಹರಿ ತರಿಯುವುದೆಲ್ಲ ನೋಡುವಾಗ 28 ಅಂತ ಬರುತ್ತೆ, ಬಟ್ ಬನ್ನಂಜೆ ಆಚಾರ್ಯದು ಅದಕ್ಕೆ ತುಂಬಾ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡಿ 32 ಅರ್ಥ ಹೇಳ್ಬೋದು ಭಾ ಶಬ್ದಕ್ಕೆ ಅಂತ ಹೇಳ್ತಾರೆ. ನಮ್ಗೆ ಬೇಸಿಕಲಿ ಏನಾಗತ್ತೆ ಅಂದ್ರೆ 32 ಲಕ್ಷಣಗಳು. ಸೊ ಭಾರತ ಅಂತ ಅಲ್ಲಿ ಹೇಳುವಾಗ 32 ಲಕ್ಷಣಗಳಿಂದ ಇರುವಂತ ದೇವರು ಮಾತ್ರ ಅಲ್ಲ, ದೇವರು ಆದ ಮೇಲೆ ವಾಯುದೇವರಿಗೇನು ಇರುತ್ತೆ. ಸೊ ಎಲ್ಲಾ ಕಡೆನು ಅವ್ರದೇ ನೋಡಬೇಕು. ಆ ಭಾ ಶಬ್ದಕ್ಕೆ ಅರ್ಥ ಅನೇಕ ಕೊಟ್ಟಿದ್ದಾರೆ. ಭಾ ಅಂದ್ರೆ ದೀಪ್ತ ಕಾಂತಿ ಜ್ಞಾನ ಮತ್ತು ಆಧಿಕ್ಯ ಆಧಾರ ಔದಾರ್ಯ ಆನಂದ, ನಮ್ಗೆ ಬೇಕಾದ ಆನಂದ ತಗೊಳ್ಳೋಣ ಆನಂದ, ಮತ್ತು ಆನಂದ ಮತ್ತು ಮೋಚಕ ಶಕ್ತಿ, ಆಮೇಲೆ ಸಂಪೂರ್ಣ ಸೇವ್ಯ ಶಾಂತಿ ಸೌಂದರ್ಯ ನಯನ ನಿಯಮನ ಮಾಡೋದು ವೈಲಕ್ಷಣ್ಯ. ಸೊ ಈ ಭಾ ಅಂಬೋ ಶಬ್ದಕ್ಕೆ ಅನೇಕ. ಸೊ ಈ ರೀತಿಯಿಂದ ನೀವು ನೋಡ್ತಾ ಹೋದ್ರೆ ಎಲ್ಲವೂ ಭಗವಂತನದ್ದೇ ಆಗ್ಬಿಡುತ್ತೆ, ಅದೇ ಉಪರಿಚರ ಆದಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ವ್ಯಾಕರಣ, ಅದಕ್ಕೆ ಭಾರತ ಅಂಬೋದನ್ನ ವಿಶೇಷವಾಗಿ ತಂದಿಟ್ಟು ಅದು ಭಾರತ ಮುಖಾದ್ಯ ಅನೇಕ ಶಾಸ್ತ್ರ ಪುರಾಣ. ಸೊ ಹೀಗೆ ಈ ಒಂದು ಎಲ್ಲವನ್ನು ಇಟ್ಟುಕೊಂಡು ಸೊ ಭಾರತದಲ್ಲಿ ಹೀಗೀಗೆಲ್ಲ ನಾವು ನೋಡಬೇಕು. 3 ಲೇಯರ್ಸ್ಲಿ ನೋಡ್ಬೇಕು, 3 ಭಾಷೆಯಿಂದ ನೋಡ್ಬೇಕು ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಒಂದು ಕಡೆ ಹೇಳುವಾಗ ಮಧ್ಯ ವಿಜಯದಲ್ಲಿ ಹೇಳುವಾಗ ಹೇಳ್ತಾರೆ ಮಹಾಭಾರತಕ್ಕೆ ಒಂದೊಂದಕ್ಕೇನು ನಮ್ಗೆ ಬಂದು 10 ಅರ್ಥಗಳನ್ನು ಮಾಡಬಹುದು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಒಂದು ಸಂದೇಹ ಬರುತ್ತೆ, 10 ಅರ್ಥಗಳು ಮಾಡಬಹುದು ಅಂತ ಹೇಳಿದ್ರೆ 3 ಅಂತ ಹೇಳಿದ್ದಾರೆ ಅಲ್ಲ, 3 ಅಂತ ಇಲ್ಲಿ ಹೇಳಿದ್ದಾರೆ, 10 ಅಂತ ಬರುತ್ತಲ್ಲ ಅಂದ್ರೆ ಅದು ನಮ್ಗೆ ಸಿಕ್ಕುವಂತದ್ದು ಸಾಮಾನ್ಯ ನಮ್ಮ ಮನುಷ್ಯರಿಗೆ 3 ಅರ್ಥ ಸಿಕ್ಕತ್ತೆ, ಜ್ಞಾನಿಗಳಿಗೆ 10 ಅರ್ಥ ಸಿಕ್ಕಬಹುದು. 3 ಅಂತ ಹೇಳೋದು ಮಿನಿಮಮ್, ಅಧಿಕಾರಿ ಭೇದೇನ ಮಿನಿಮಮ್ 3 ಅಂತ ಹಾಗೆ ತಕೋಬೇಕು ಅಂತ ಹೇಳ್ತಾರೆ. ಸೊ ವ್ಯಾಕರಣ ಭಾರತ ಮುಖಾದ್ಯ ಅನೇಕ ಶಾಸ್ತ್ರ ಪುರಾಣ ಪುರಾಣಗಳನ್ನ ರಚನೆ ಮಾಡಿದೆ. ಹೀಗೆ ಅಂದ್ರೆ ಇದ್ರಲ್ಲಿ ಹೇಗೆ ಇಷ್ಟಿಷ್ಟಿಷ್ಟು ರೂಲ್ಸ್ ಇದೆಯೋ ಹಾಗೆ ರೂಲ್ಸ್ ಎಂಟೈರ್ ಶಾಸ್ತ್ರ ಅಂತ ಆಗತ್ತೆ. ಆದ ಕಾರಣದಿಂದ ತಾನೆ ನಮ್ಗೆಲ್ಲ ಹೇಳ್ತಾರೆ ಶಾಸ್ತ್ರಗಳನ್ನ, ಅದು ಎಸ್ಪೆಷಲಿ ಹೆಂಗಸರಿಗೆ ಹೇಳುವಾಗ ಕೆಲವೊಮ್ಮೆ ಹೇಳ್ತಾರೆ ಈ ಶಾಸ್ತ್ರ ನತು ಗ್ರಂಥ ಪುರಸ್ತಾರೆ ಅಂತ ಹೇಳ್ತಾರೆ. ಪುಸ್ತಕವನ್ನ ಮುಂದೆ ಇಟ್ಟುಕೊಂಡು ನೀವು ಓದಬೇಡಿ, ಓದಿ ತಿಳ್ಕೊಳ್ಳೋದು ಕೇಳಿ ತಿಳ್ಕೊ ಹೀಗೆಲ್ಲ ಮಾಡ್ಲಕ್ಕೆ ಹೋಗ್ಬೇಡಿ. ಒಂದು ಗುರು ಅಂತ ಇಟ್ಟುಕೊಂಡು ನೀವು ತಿಳ್ಕೊಬೇಕು. ಯಾಕೆಂದ್ರೆ ಇದು ಪರಂಪರಾ ಪರಂಪರಾ ಅಂತ ಗುರು ಶಿಷ್ಯ ಗುರು ಶಿಷ್ಯ ಅಂತ ಹೇಗೆ ಅರ್ಥ ಮಾಡಬೇಕು, ಹೇಗೆ ನೋಡಬೇಕು ಎಂಬುದನ್ನ ಗುರುಗಳು ಶಿಷ್ಯಂದ್ರಿಗೆ ಹೇಳ್ಕೊಡ್ಬೇಕು. ಶಿಷ್ಯಂದ್ರು ಗುರುಗಳಿಗೆ ತಿರ್ಗಾ ಅನುವಾದ ಮಾಡಿ ಅದು ಸರಿ ಮಾಡಿ ತಿರ್ಗಾ ಹೇಳ್ಬೇಕು. ಸರ್ ಈ ಪರಂಪರೆಯಲ್ಲಿ ಬರುತ್ತೆ. ಅದಕ್ಕೆ ಆ ಒಂದು ನಿಟ್ಟಲ್ಲಿ ಆ ವರ್ಡ್ಸ್ ಹಾಗೆ ನತು ಗ್ರಂಥ ಪುರಸ್ತಾರೆ ಹೆಂಗಸರು ಇದು ಹೇಳಬಾರದು ಅಂತ ಹೇಳಿದ್ರೆ ಹೀಗೆ ನೀವು ಕಲಿಬೇಡಿ, ಗುರುಮುಖವಾಗ ಕಲೀರಿ ಅಂತ ಹೇಳೋದು. ಆಮೇಲೆ ಇನ್ನೊಂದು ಇದಕ್ಕೆ ರಿಲೇಟೆಡ್ ಕ್ವಶನ್ ಬರುತ್ತೆ, ಹೆಂಗಸರಿಗೆ ಮಾತ್ರ ಹೇಳಿದಾರೆ ಗಂಡಸರಿಗೆ ಏನಾಯ್ತು ಅಂತ. ಗಂಡಸರಿಗೆ ಆಲ್ರೆಡಿ ಹೇಳಾಯ್ತು, ಉಪನಯನ ಆಯ್ತು ಅಂದ್ರೆ ಅವರು ದೀಕ್ಷೆ ತಕೋಬೇಕು. ದೀಕ್ಷೆ ಗುರುಕುಲಕ್ಕೆ ಹೋಗಿ ಶಾಸ್ತ್ರಾಧ್ಯಯನ ಮಾಡಬೇಕು ಎಂಬುದೇ ಅಲ್ಲಿ ಪ್ರತಿಜ್ಞೆ. ಪ್ರತಿಜ್ಞೆ ಅಲ್ಲೇ ಕೊಟ್ಟು ಬಿಟ್ಟಿದ್ದಾರೆ. ಸೊ ಬೈ ಡಿಫಾಲ್ಟ್ ಅವ್ರಿಗೆ ಹೇಳ್ಬೇಕಾಗಿಲ್ಲ, ಯಾಕೆಂದ್ರೆ ಅವರು ಅಲ್ಲಿ ಹೇಳಾಯ್ತು ಉಪನಯನ ಮಾಡಿಕೊಂಡ್ರೆ ಶಾಸ್ತ್ರ ಅಭ್ಯಾಸ ಮಾಡಬೇಕು, ಒಂದು 12 ವರ್ಷ ಮಾಡಿ ಆಮೇಲೆ ಮದುವೆ ಅಂತ ಆ ಕಾಲದಲ್ಲಿ ಇತ್ತು. ಸೊ ಆ ಕಾರಣದಿಂದ ಶಾಸ್ತ್ರದಲ್ಲಿ ಹೆಂಗಸರಿಗೆ ಯಾಕೆ ಬಂದಿದೆ, ಗಂಡಸರಿಗೆ ಯಾಕಿಲ್ಲ ಅಂದ್ರೆ ಎರಡು ಇಬ್ಬರಿಗೇನೂ ಸೇಮ್ ಇದೆ. ಕೆಲವೊಮ್ಮೆ ಕೆಲವು ವಿಷಯಗಳಲ್ಲಿ ಅಧಿಕಾರಿ ಭೇದ ಇದ್ದೇ ಇರುತ್ತೆ. ಸೊ ಹೀಗೆ ಮಾಡಿದ್ದಾರೆ. ಸೊ ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ಅಂತ ಬರುತ್ತೆ. ಆ ಭಾಷ್ಯವನ್ನ ಏನು ಭಾಷ್ಯ ಎಂಬುದಲ್ಲಿ ಯಾವುದನ್ನು ಹೇಳಿದ್ದಾರೆ ಅಂತ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಕೃಷ್ಣಾರ್ಪಣ ಮಸ್ತು.